ಹದಿನಾಲ್ಕು ಪ್ರಕರಣ ಚಿಂತನೆ ಮಾಡಿದ್ದೀರಾ? ಯಾರು ಮಾಡಿಲ್ಲ? ಎಲ್ಲರೂ ಮಾಡಿದ್ದೀರಾ? ಮಾಡಿದವರ ಕೈ ಎತ್ತಾ ಇರೋದು ಮಾಡಿದ್ದವರ ಇಷ್ಟೇನಪ್ಪ, ಇನ್ನೇನಿಲ್ಲ. ಈ ಮಧ್ಯಾಹ್ನ ಎಲ್ಲರೂ ಊಟ ಆದ ಮೇಲೆ ಮನೆಯಲ್ಲಿ ವಿಶ್ರಾಂತಿ ತಗೊಳ್ಳದೆ ಕಷ್ಟಪಟ್ಟು ಬಂದು ಕೇಳಿ ಬಿಟ್ಟರೆ ಏನು ಉಪಯೋಗ ಅಷ್ಟೇ ನನ್ನ ತಾತ್ಪರ್ಯ. ಸರಿ, ಹದಿನಾಲ್ಕು ಪ್ರಕರಣಗಳು ಮುಗಿದ ಮೇಲೆ ಷೋಡಶಿಯನ್ನು ನೋಡೋಣ. ಷೋಡಶಿ ಅಂದರೆ ಹೆದರಬೇಕು, ನಿಮಗೆ ಎಟಕುವ ರೀತಿಯಲ್ಲೇ ಷೋಡಶಿಯನ್ನು ತಿಳಿಸಿಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಅಥವಾ ಚತುರ್ದಶಿ ಚೂರು ಸುಲಭ ಆಯ್ತ ಮಾಡ್ತಾ ಇದ್ರೆ ಆಗತ್ತಾಗ ಧ್ಯಾನವನ್ನು ಮಾಡ್ತಾ ಇದ್ರೆ ಭಗವಂತ ಹೊಟ್ಟೆ ಕೊಡ್ತಾನೆ. ಷೋಡಶಿ ನಂತರ ಉಳಿದದ್ದು ಅಧ್ಯಾತ್ಮ ರಸರಂಜನಿ. ಅಧ್ಯಾತ್ಮ ರಸರಂಜನಿ ಅದರ ಹೆಸರಿದ್ದಂತೇನೆ ರಸರಂಜನಿ, ಬಹಳ ಒಳ್ಳೆ ಸುಲಭವಾಗಿ ಇಡಿ ಅದು ನೋಡಿ ಮತ್ತು ಕಷ್ಟದ್ದು ಷೋಡಶಿಯಾಗಿ ಅಲ್ವಾ. ಷೋಡಶಿಗೆ ಮೊದಲು ಚತುರ್ದಶಿ ಜೀರ್ಣ ಆಗಲಿ, ನಾಳೆ ನಾಡದ್ದು ಆಚೆಲ್ ನಾಡದ್ದು. ಹಾಂ, ಅಂದಂಗೆ ನಾಳೆ ಇಲ್ಲ ನಿಮಗೆ, ನಾಳೆ ನಾಡದ್ದು ಎರಡು ದಿವಸ ನಿಮಗೆ ಹಾಲಿಡೇ. ನಾನೊಂದು ಎಕ್ಸ್ಟ್ರಾ ಕೊಡ್ತಾ ಇದ್ದೆ, ಇಪ್ಪತ್ತು ಕೂಡ ಇಪ್ಪತ್ತೊಂದು ಸೇರೋಣ. ನಾನು ಇಪ್ಪತ್ತು ಊರಲ್ಲಿರಲ್ಲ, ಚೆನ್ನೈಗೆ ಹೋಗ್ತಾ ಇದ್ದೇನೆ. ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿವಸ ಇರಲ್ಲ, ಇಪ್ಪತ್ತೊಂದು ಪುನಃ ಮಧ್ಯಾಹ್ನ ಸೇರೋಣ. ಇವತ್ತು ಶುರು ಮಾಡಿರೋಣ ಅಧ್ಯಾತ್ಮ ರಸ ರಂಜನೆ. ಚೆನ್ನಾಗಿರುತ್ತೆ. ಪಾಹಿ ಪಾಂಡವ ಪಾದ ಕಾಮಿತ ಪಾಪಿ ನಮ್ಮ ಅವತಾಪತೋ. ನಿಮಗೆ ಕೊಟ್ಟಂತ ಚಿಂತನೆ ಇದೆಯಲ್ಲ, ಒಂದು ನಿತ್ಯ ಚಿಂತನೆ ಅಂತ ಕೊಟ್ಟಿತ್ತು, ನಿತ್ಯ ಚಿಂತನೆ ಅದೇ ಆಧ್ಯಾತ್ಮ ರಸರಂಜನೆಯ ಸಂಗ್ರಹ ರೂಪ. ಆಧ್ಯಾತ್ಮ ರಸರಂಜನಿ ಅನುಷ್ಠಾನಕ್ಕೆ ಇಡಲಿಕ್ಕೆ ಬೇಕಾದ ಸಂಗ್ರಹ ರೂಪರಿಸಿದ್ದದು. ಇದು ಕೇಳಿ ಚೆನ್ನಾಗಿ ಅದನ್ನು ಅನುಷ್ಠಾನ ಮಾಡಿಕೊಡಿ. ಯಾರ ಕೈ ಇಲ್ಲ ಅವರು ಕೊಡ್ತಾರೆ, ನಮ್ಮ ಶ್ರೀನಿವಾಸಮೂರ್ತಿಗಳು ಆ ಕಾಪಿಯನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ. ಮೊದಲು ಅರ್ಥ ಮಾಡಿಕೊಡಿ, ಕಾಪಿ ಇದೆಯಾ ನಿಮಗೆ? ಎಷ್ಟು ಜನ ಬೇಕೋ ಹೇಳಿ ನಿಮಗೆ ಮಾಡಿಸಿಕೊಡ್ತಾರೆ. ನಾಳೆ ಬಂದಾಗ ಇಲ್ಲ, ಯಾರ ಹತ್ರ ಇರುತ್ತೋ
ಈಗ
ಯಾರ ಹತ್ರ ಇರುತ್ತೋ ಅವರ ಹತ್ರ ತಗೊಂಡು ಹೊರಗೆ ಹೋಗುವಾಗ ನೀವೇ ಒಂದು ಜಿರಾಕ್ಸ್ ಮಾಡಿಕೊಂಡ್ಬಿಟ್ರೆ ಆಯ್ತು, ಮುಗದೇ ಹೋಯ್ತು ಪಾಪ. ಮತ್ತೆ ನಾಳೆವರೆಗೂ ನೀವು ಕಾಯೋದು ಅವ್ರು ತರೋದು ಶುರು ಮಾಡೋಣ. ಪಾಹಿ ಪಾಂಡವ ಪಾಲ ಕಾಮಿತ ಪಾಪಿ ನಂಭವ ತಾಪಸೋ ಯೇ ವಿಮಾನಸ ಮಂದಿರಾಂಗಣ ದಶಮೀಶ ನಮೋಸ್ತು ತೇ. ಪುತ್ರ ಮಿತ್ರ ಕಲತ್ರ ಪೂರ್ವಕಮತ್ರ ಗನ್ನ ಪರತ್ರ ಯತ್ರ ಯತ್ರ ಗತಿರ್ಮನೇಶ್ವರ ತತ್ರ ತೇಷ್ಠಿ ಪದಾಂಬುಜಂ. ದೇವರನ್ನ ಪ್ರಾರ್ಥನೆ ಮಾಡುವ ರೀತಿ ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಹೇ ಪಾಂಡವ ಪಾಲಕ ಪಾಪಿ, ಪಾಂಡವರನ್ನು ರಕ್ಷಣೆ ಮಾಡಿದಂಥ ಹೇ ಶ್ರೀಹರೆ ನನ್ನನ್ನು ರಕ್ಷಣೆ ಮಾಡು. ಯಾವುದರಲ್ಲಿ ಅಂದರೆ ಭವತಾಪಕ, ಈ ಸಂಸಾರದ ತಾಪ ತುಂಬ ಜಾಸ್ತಿ ಆಗಿದೆ, ಇದರಿಂದ ನನ್ನನ್ನು ರಕ್ಷಣೆ ಮಾಡಲ್ಲ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮಗೂ ಒಂದಾದ ಇನ್ನೊಂದು ರೀತಿಯಲ್ಲಿ ಬರ್ತಾನೇ ಇರುತ್ತೆ. ಈ ಸಂಸಾರದ ಲಕ್ಷಣ ಏನು ಅಂದರೆ, ಸಂಸಾರದ ಪ್ರಧಾನ ಲಕ್ಷಣ ಮೋಸ ಮಾಡುತ್ತೆ, ಮೋಸ ಮಾಡುತ್ತೆ. ಮೋಸ ಮಾಡುವುದು ಅಂದರೆ ಇಲ್ಲಿ ಸಂತೋಷ ಇದೆ ಇದೆ ಅಂತ ಹೇಳಿ ನನಗೆ ಚೆನ್ನಾಗಿ ಮನಸ್ಸು ಬರುವಂತೆ ಮಾಡಿ ನಾವು ಹತ್ತಿರ ಬಂದು ಕೂಡಲೇ ಇಲ್ಲಿ ಸಂತೋಷ ಇದೆ ಅಂತ ತಲೆಯ ಮೇಲೆ ಹೊಡೆಯುತ್ತೆ, ದುಃಖದಿಂದ ಹೊಡೆಯುತ್ತೆ. ನೀವು ಎಲ್ಲೆಲ್ಲಿ ಹೋಗಿ ಪದಾರ್ಥದ ಕಡೆ ಹೋಗ್ತೀರಾ ಸುಖಕ್ಕಾಗಿ, ಅದು ಏಟು ಪಡುತ್ತೆ. ವ್ಯಕ್ತಿಗಳ ಕಡೆ ಹೋಗ್ತೀರಾ ಸುಖ ಬರುತ್ತೆ ಅಂತ ಹೇಳಿ, ಅಲ್ಲೂ ಏಟು ಬೀಳುತ್ತಾ ಬರುತ್ತೆ. ಒಟ್ಟಾರೆ ಎಲ್ಲಿಗೆ ಹೋದ್ರೂ ದುಃಖ ದುಃಖ ದುಃಖ. ಆದ್ದರಿಂದ ಈ ಸಂಸಾರದ ದುಃಖ ತುಂಬಾ ಜಾಸ್ತಿ ಆಗಿದೆ ಹರಿಯೇ, ಇದರಿಂದ ನನ್ನ ಕಾಪ. ಅಮಿತ ಪಾಪಿ ನಮ್ಮ ಮಿತವಿಲ್ಲದ ಪಾಪ, ಒಂದ ಎರಡ ನಾನಾ ರೀತಿಯಾದ ಪಾಪವನ್ನ ಮಾಡ್ತಾ ಇದ್ದೇನೆ. ಆದ್ದರಿಂದ ಈ ಸಂಸಾರದ ಪ್ರಭಾವದಿಂದಾಗಿ ನಾನಾ ಪಾಪಗಳ ಘಟನೆ ಆಗ್ತಾ ಇದೆ. ಇಂಥ ಸಂಸಾರದಿಂದ ನನ್ನನ್ನು ರಕ್ಷಣೆ ಮಾಡು ಹರಿಯೇ ಅಂತ ಆ ಪಾಂಡವರ ರಕ್ಷಕನಾಗಿರತಕ್ಕಂಥ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪಾಂಡವ ಪಾಲಕ ಅಂತ ಯಾಕೆ ಪ್ರಾರ್ಥನೆ ಮಾಡಿದರು ಅಂತ ಅಲ್ಲಿ ಪ್ರಶ್ನೆ. ಯಾವುದಾದ್ರೂ ಒಂದು ನರಸಿಂಹ ಅಂದರು, ಕೃಷ್ಣ ಅಂದರು, ಪಾಂಡವ ಪಾಲಕ ಅಂದರು, ಏನಾದರೂ ದೇವರು ತಾನೇ, ಅಲ್ಲಿ ಪ್ರಶ್ನೆ ಯಾಕೆ ಅಂದರೆ ಅಲ್ಲಿ ಹೇಳ್ತಾರೆ ಪಾಂಡವ ಪಾಲಕ ಅಂದರೆ ಪಾಂಡವರನ್ನು ಭಗವಂತ ರಕ್ಷಣೆ ಮಾಡಿದ ರೀತಿಯೇ ಅದ್ಭುತವಾದ ರೀತಿಯಿಂದ ಮಾಡ್ತಾ ಬಂದ. ಅವರು ತಮ್ಮನ್ನು ತಾವು ಭಗವಂತನಿಗೆ ತಾವು ಶರಣಾಗತರಾಗಿ ತಮ್ಮನ್ನು ತಾವು ಒಪ್ಪಿಸಿಕೊಂಡಿದ್ರು, ಬಂದದ್ದೆಲ್ಲ ಹರಿಪೂಜಾ ಅಂತಿದ್ರು. ಅದಕ್ಕೆ ಅವರ ಕಷ್ಟ ಕಾಲದಲ್ಲಿ ಅವರು ನೆನೆಯಲಿಕ್ಕೆ ಮೊದಲೇ ಭಗವಂತ ಪ್ರತ್ಯಕ್ಷನಾಗ್ತಿದ್ದ, ಪ್ರತ್ಯಕ್ಷನಾಗ್ತಿದ್ದ. ಅನೇಕ ಕಡೆ ಹಾಗಾಗಿದೆ. ಲಾಕ್ಷಾಗೃಹದಿಂದ ಭೀಮಸೇನ ದೇವರು ಅವರನ್ನ ಏನು ಎಲ್ಲರನ್ನು ಹೊತ್ತು ವೇಗದಿಂದ ಬರ್ತಾ ಇದ್ದಾರೆ. ಆ ವೇಗದಿಂದ ಬರುವ ಭೀಮಸೇನ ದೇವರ ಆ ಶರೀರದ ಗಾಳಿ ಸೋಕಿ ಗಿಡಗಳು ಉರುಳಿ ಹೋಗ್ತಾ ಇವೆ, ಅಷ್ಟು ವೇಗದಿಂದ ಬರುತ್ತಾರೆ. ಸರಿ, ಸುರಂಗ ಮಾರ್ಗದಿಂದ ಬಂದು ನಂತರ ಅರಣ್ಯ ಮಾರ್ಗದಲ್ಲಿ ಹೊರಟು ತುಂಬ ದೂರ ಬಂದ ಮೇಲೆ ನಿಲ್ಲತಾ ಇದ್ದಾರೆ ಭೀಮಸೇನ ದೇವರು. ನಿಂತ ಜಾಗ ಹೇಗಿದೆ ಅಂತ ಹೇಳುತ್ತಾರೆ. ಇವರು ನಿಂತ ಕೂಡಲೇ ಮೈಯಲ್ಲಿ ಎಲ್ಲ ಕಡೆಯವರನ್ನ ಅಂಟಿಕೊಂಡಿದ್ದ ಪಾಂಡವರು, ಅವರ ತಾಯಿ ಕುಂತಿದೇವಿ ಎಲ್ಲರೂ ಕೂಡ ಧೋಪ್ಪನೆ ಬೀಳ್ತಾ ಇದ್ದಾರೆ. ಹೇಗೆ ನಾವು ಬಸ್ಸಲ್ಲಿ ಪ್ರಯಾಣ ಮಾಡಿ ಬರ್ತೇವೆ, ನಾವೇನು ಪ್ರಯಾಣ ಮಾಡಿಲ್ಲ, ಬಸ್ಸೇ ಕರ್ಕೊಂಡು ಬಂದದ್ದು, ಆದರೆ ಸುಸ್ತಾಗಿ ಬಂದಿರ್ತೇವೆ, ಕೂತದಕ್ಕೆ ಸುಸ್ತಾಗಿರುತ್ತೆ. ಹಾಗೆ ಭೀಮಸೇನ ದೇವರು ಕರಕೊಂಡು ಬಂದ ವೇಗಕ್ಕೆ ಸುಸ್ತಾಯಿತು ಅವರಿಗೆ, ಎಲ್ಲರೂ ಬಿದ್ದು ಹೋಗಿದ್ದಾರೆ. ಅದರಲ್ಲಿ ಕುಂತಿದೇವಿ ಭೀಮಾ ನೀರು ಬೇಕು ನೀರು ಬೇಕು ಅಂದಾಗ ಅಲ್ಲಿ ನೀರನ್ನು ತಂದು ಕೊಡ್ತಾ ಇದ್ದಾರೆ. ಹೇಳ್ತಾರೆ ಪರಿಸ್ಥಿತಿ ಹೇಗಿತ್ತು ಅಂದರೆ ಕಗ್ಗತ್ತಲು, ಚೂರು ಬೆಳಕು ಬರ್ತಾ ಇಲ್ಲ. ಅಷ್ಟೇ ಅಲ್ಲ, ಆ ಗಿಡಗಳಿಂದ ಉದುರಿದ ಎಲೆಗಳ ರಾಶಿ ರಾಶಿ ಆಗಿದೆ. ಯಾರು ಬಡಿಬೇಕಾ ಎಲೆಗಳ ರಾಶಿಯನ್ನು? ಎಲ್ಲಿ ನೋಡಿದ್ರು ಎಲೆಗಳ ರಾಶಿ. ನಮ್ಮಲ್ಲೇ ಬೆಂಗಳೂರಲ್ಲೇ ಒಂದು ಎರಡು ದಿವಸ ಕಸ ಬಡಿದಿದ್ರೆ ಆ ಎಲೆಗಳ ರಾಶಿ ಎಲ್ಲ ಕುಪ್ಪೆ ಬಿದ್ದಿರುತ್ತೆ. ಅಂಥ ಅದು ಆ ಕಾಡಿನಲ್ಲಿ ಹೇಗಿರಬೇಕು? ಎಲ್ಲಿ ನೋಡಿದ್ರೂ ಕೀಟಾರಣ್ಯ, ಏನೂ ಕಾಣತಾ ಇಲ್ಲ. ಅಂಥ ಸ್ಥಿತಿಯಲ್ಲಿ ಪ್ರತ್ಯಕ್ಷ ಆದವರು ವೇದವ್ಯಾಸ. ಆ ಸ್ಥಿತಿಯಲ್ಲಿ ಪ್ರತ್ಯಕ್ಷ ಆದವರು ಅವರಿಗೆ ತೋರುತ್ತಾರೆ ದ್ರುಪದನ ನಗರಕ್ಕೆ ಹೋಗಬೇಕಾದ ಮಾರ್ಗವನ್ನು ತೋರಿಕೊಟ್ಟು ಹೀಗೆ ಹೋಗಿ ಅಂತ ದೃಶ್ಯ ಆಗ್ತಾರೆ. ಹಾಗೆ ಅವರು ಕೇಳದೇನೆ ಅವರ ಕಷ್ಟಕ್ಕೆ ತಾವಾಗಿ ಬಂದ ಮೂರ್ತಿಗಳು ಎರಡು, ಯಾದವ ಕೃಷ್ಣ ವಾಸಿಷ್ಠ ಕೃಷ್ಣ, ಅವರ ಬೆನ್ನೆಲುಬಾಗಿ ನಿಂತು ಅವರನ್ನು ಸದಾ ರಕ್ಷಣೆ ಮಾಡಿದ್ದು ಆ ಕೃಷ್ಣನ ಮೂರ್ತಿ. ಇಲ್ಲಿ ನೋಡಬೇಕಾಗಿದ್ದಿಷ್ಟೇ, ಇಷ್ಟರವರೆಗೆ ಹೇಳಿದ್ದು ಅವರು ಭಗವಂತನ ಶರಣಾಗತರಾಗಿದ್ದರು, ಆ ಭಗವಂತ ಎರಡೂ ರೂಪಗಳಿಂದ ಅವರನ್ನ ಬೆನ್ನಲುಗಾಗಿ ಕಾದ ಅಂತ. ಅಷ್ಟೇ ಆದರೆ ಭಾಗವತ ಅಲ್ಲ, ಭಾರತ ಆಗಲ್ಲ, ಇನ್ನ ಒಳಗೆ ಹುಟ್ಟುತ್ತೆ. ಅವರೊಳಗೆ ಶರಣಾಗತಿ ಇದೆ, ಆ ಭಗವಂತನ ಶರಣಾಗತಿ ಇದೆ, ಅದಕ್ಕೆ ಭಗವಂತ ಕಾದ ಅಂದ್ರೆ ಆ ಶರಣಾಗತಿ ಹೇಗೆ ಬಂತವರಿಗೆ ಅಂದರೆ ಅವರ ಯೋಗ್ಯತಾನುಸಾರ ಅವನೇ ಕೊಟ್ಟ. ಒಳಗೆ ಇನ್ನೊಬ್ಬ ಕೃಷ್ಣ ಇದ್ದಾನೆ, ಅವರ ಬಿಂಬಮೂರ್ತಿ. ಅವರ ಬಿಂಬಮೂರ್ತಿಯೇ ಅವರ ಯೋಗ್ಯತಾನುಸಾರ, ಕಾಲಾನುಸಾರ, ಪಕ್ವತಾನುಸಾರ ತನ್ನ ಮೇಲೆ ಅದ್ಭುತವಾಗಿರತಕ್ಕಂಥ ನಂಬಿಕೆ ಶರಣಾಗತಿ ಕೊಟ್ಟದ್ದು ಅವನೇ. ಆ ತಾನೇ ಅವರಿಗೆ ಅವರದ್ದೇ ಆದ ನಂಬಿಕೆ, ಅಂದರೆ ಅವರದ್ದೇ ಆದ ಸ್ವರೂಪದಲ್ಲಿರತಕ್ಕಂಥ ಸ್ವಭಾವ ಏನೇನಿದೆ ಅದು ಪ್ರಕಟ ಮಾಡಿದ್ದು ಇವನೇ. ಅದಕ್ಕೆ ತಕ್ಕಂತೆ ಒಲದದ್ದು ಅವನೇ. ಅದಕ್ಕೆ ವಿಜಯದಾಸರು ಹೇಳ್ತಾರೆ, ಏ ಸ್ವಾಮಿ ನಿನ್ನವರು ಅಂತ ಏನು ಈ ಭಾಗವತದಲ್ಲಿ ಪಟ್ಟಿ ಬರ್ತಾ ಇದೆ? ಅವರೆಲ್ಲ ನಿನ್ನವರ ಸಾಧನವೋ, ನಿನ್ನ ಕೃಪೆ ಕಾರಣವೋ, ನೀನೇ ಅವರಲ್ಲಿದ್ದು ಸಾಧನೆ ಮಾಡಿಸಿ ಅವರ ಸಾಧನಕ್ಕೆ ನೀನೇ ಒಲದದ್ದು, ಅಥವಾ ನಿನ್ನ ಒಲಿಸುವಷ್ಟು ಸಾಧನೆ ಅವರು ಮಾಡಿದರು? ಸ್ವತಂತ್ರವಾಗಿ ಯಾರಾದರೂ ಸಾಧನೆ ಮಾಡಲಿಕ್ಕೆ ಆಗುತ್ತಾ ಹರಿಯೇ? ಅದಕ್ಕೆ ಹೇಳುತ್ತಾರೆ, ದೇವ ನಿನ್ನಯ ಭಕ್ತಿ ಕಂಡರೆ ಬಾರದು ಕಲಿತರೆ ಬಾರದು ಪುರಂದರ ವಿಠಲ ನಿನ್ನದಯವಾದ ದನಕ. ಇಲ್ಲಿ ಇವರ ದೃಷ್ಟಿ ಒಳಹೊತ್ತು ಆ ಅವರಲ್ಲಿ ನಿಂತಿರತಕ್ಕಂಥ ಬಿಂಬಮೂರ್ತಿಯಲ್ಲಿ ಕೂತಿದೆ. ಅವನೇ ಇನ್ನ ಎರಡು ರೂಪದಿಂದ ಹೊರಗೆ ನಿಂತು ರಕ್ಷಣೆ ಮಾಡಿದನಲ್ಲ, ಒಳಗಿನ ಹೊರಗಿನ ಎರಡೂ ರೂಪಗಳ ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ. ಪಾಂಡವ ಪಾಲಕ ಅಂದರೆ ಪಾಂಡವರಿಗೆ ಭಗವಂತನ ಮೇಲೆ ದೀಕ್ಷೆಯನ್ನು ಕೊಟ್ಟಿರತಕ್ಕಂಥ ಭಗವಂತನ ಮೂರ್ತಿ ಪಾಂಡವ ಪಾಲಕನಾದರೆ, ಆ ಪಾಂಡವರನ್ನ ಹೊರಗಿನಿಂದ ರಕ್ಷಣೆ ಮಾಡಿದ ಯಾದವ ಕೃಷ್ಣ, ವಾಸಿಷ್ಠ ಕೃಷ್ಣ, ಆ ಎರಡೂ ರೂಪಗಳು ಪಾಂಡವ ಪಾಲಕ ರೂಪಗಳೇ. ಇದನ್ನು ಚಿಂತನೆ ಕೊಡುತ್ತಾ ಇದ್ದಾರೆ. ನಮ್ಮ ಜೀವನದಲ್ಲೂ ಕೂಡ ನಮಗೂ ಕಷ್ಟಗಳು ಬರ್ತಾ ಇವೆ. ಕಷ್ಟಗಳಿಗೆ ಕಡಿಮೆ ಏನೂ ಇಲ್ಲ, ಎರಡೇ ಕಡಿಮೆ, ದೇವರ ಮೇಲೆ ನಂಬಿಕೆ ಕಡಿಮೆ, ದೇವರ ಶರಣಾಗತಿ ಇಲ್ಲ, ಅದಕ್ಕೆ ದೇವರು ಬರುತ್ತಿಲ್ಲ. ಈಗ ದೇವರು ನಮಗಾಗಿ ಬರಬೇಕು. ನಮ್ಮಲ್ಲಿ ಶರಣಾಗತಿ ಬಂದರೆ, ದೇವರಲ್ಲಿ ಭಕ್ತಿ ಬಂದರೆ, ದೇವರ ಶರಣಾಗತಿ ಬಂದರೆ ದೇವ ಹೊರಗಿಂದಲೂ ಬರ್ತಾನೆ, ಅದು ತೋರಿಕೊಟ್ಟರು. ಆದ್ದರಿಂದ ನಮಗೆ ಭಗವಂತನಲ್ಲಿ ಶರಣಾಗತಿ ಬರಬೇಕು, ಭಕ್ತಿ ಹುಟ್ಟಿ ಬರಬೇಕು ಅಂದರೆ ಯಾರು ಕೊಡಬೇಕು? ನಿಮ್ಮೊಳಗೇ ಇದ್ದಾನೆ, ಚಿಂತನೆ ಮಾಡಿ ಅಂದರು. ಯಾವನಾದರೆ ಪಾಂಡವರ ಒಳಗಿದ್ದು ಭಕ್ತಿಯನ್ನು ಕೊಟ್ಟು ಅವರಿಗೆ ವಿಶೇಷವಾದ ಶರಣಾಗತಿಯನ್ನು ಕೊಟ್ಟನೋ, ಅವನೇ ಹೊರಗಿದ್ದು ರಕ್ಷಣೆ ಮಾಡಿದನೋ, ಅದೇ ಕೃಷ್ಣ, ಬೇರೆ ಚೂರೂ ವ್ಯತ್ಯಾಸ ಇಲ್ಲ. ಅವನೇ ನಿಮ್ಮೊಳಗೆ ನಿಂತಿದ್ದಾನೆ. ನೀವು ಅವನನ್ನು ಚಿಂತನೆ ಮಾಡಿದರೆ ಅವ ನಿಮಗೆ ಅವನ ಮೇಲೆ ವಿಶೇಷವಾದ ಶರಣಾಗತಿ ಕೊಡುತ್ತಾನೆ, ಭಕ್ತಿ ಕೊಡುತ್ತಾನೆ, ತಕ್ಕಂತೆ ಹೊರಗಿಂದ ರಕ್ಷಣೆ ಮಾಡುತ್ತಾನೆ. ಆಯಿತು, ನಾವು ಬದುಕುತ್ತೇವೆ. ಆದ್ದರಿಂದ ಯದ್ಯಪಿ ಹೇಳಿದ್ದೇನೆ, ಭವತಾಪಕಃ ಕಾಹಿ, ಈ ಸಂಸಾರದ ಕಾಟ ತುಂಬ ಜಾಸ್ತಿ ಆಗಿದೆ, ಇದರಿಂದ ರಕ್ಷಣೆ ಮಾಡು. ಪಾಂಡವರಿಗೆ ಇಲ್ಲದ ಕಾಟ ಏನು? ದುರ್ಯೋಧನ ವಿಚಿತ್ರ ಕಾಟ ಕೊಟ್ಟ ಅವರಿಗೆ, ಹೆಜ್ಜೆ ಹೆಜ್ಜೆಗೂ ಕಾಟ ಕೊಟ್ಟ. ಆದರೆ ಏನಾಯಿತು, ಅವನಿದ್ದ ಹಸ್ತಿನಾಪುರಿ ಅರಣ್ಯ ಆಯಿತು, ಇವರಿದ್ದ ಅರಣ್ಯ ಹಸ್ತಿನಾಪುರಿ ಆಯಿತು, ನಗರ ಆಯಿತು. ಇವರು ಕಾಡಿನಲ್ಲಿ ಹೋಗುತ್ತಾ ಇದ್ದರೆ ಆ ನಗರದಲ್ಲಿರಬೇಕಾದ ಎಲ್ಲ ಸಜ್ಜನರು ಇವರ ಹಿಂದೆ ಬಂದರು, ಎಲ್ಲ ಋಷಿಮುನಿಗಳು ಇವರ ಹಿಂದೆ ಬಂದರು, ಜ್ಞಾನಿಗಳೆಲ್ಲ ಇವರ ಹಿಂದೆ ನಡೆದರು, ಸಜ್ಜನರೆಲ್ಲ ಇವರ ಹಿಂದೆ ಬಂದರು. ಅಲ್ಲ, ಆ ಸಜ್ಜನರ ಹಿಂಡಿನೊಳಗಿರುವ ಭಗವಂತ, ಅಂದರೆ ಅವರು ಯಾವ ಭಗವಂತನ ಶರಣಾಗತಿಯನ್ನು ಪಡೆದಿದ್ದಾರೋ ಅವನೇ ವಿಶ್ವರೂಪ ತಗೊಂಡ, ಎಲ್ಲರಲ್ಲಿ ನಿಂತ, ಅವರ ಬೆನ್ನೆಲುಬಾಗಿ ಎಲ್ಲರನ್ನೂ ಕರಕೊಂಡು ಬಂದ. ನಾವು ನಮ್ಮೊಳಗಿರುವ ಸ್ವಾಮಿಯನ್ನ ಸಪ್ತ ವಾಹನ ನಿಖಿಳ ಜನರಳು ವ್ಯಾಪ್ತ ನಾಯರು ಅರ್ಧರಾಗಿ ಎಲ್ಲರ ಅದಿ ಹಿಂದ ಕೈಗೊಂಡು, ಆ ಥರ ನಾವು ನಮ್ಮ ಒಳಗಿರುವ ಸ್ವಾಮಿಯನ್ನ ಶರಣಾಗತನಾದರೆ ಅವನೇ ನಮಗೆ ಅವನಲ್ಲಿ ಭಕ್ತಿ ಕೊಡುತ್ತಾನೆ, ತಾನೇ ತನ್ನ ರೂಪದಿಂದ ರಕ್ಷಣೆ ಮಾಡುತ್ತಾನೆ. ಹಾಗೆ ಜನರಲ್ಲಿ ಸಜ್ಜನರಲ್ಲಿ ಹೊತ್ತು ನಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತಾನೆ. ಇಷ್ಟು ಪಾಂಡವರ ಚರಿತ್ರೆ, ಅಂದರೆ ಭಗವಂತನ ಅಪರೂಪದ ಮೂರು ರೂಪಗಳ ಪರಿಚಯ. ಅವರ ಒಳಗಿರುವ ಬಿಂಬನೇ ತಾನೇ ಹೊರಗೆ ತನ್ನದೇ ಆದ ಪ್ರತ್ಯೇಕ ರೂಪದಿಂದ ಅಂತಾಗ ಹಾಗೆ ಸಜ್ಜನರೊಳಗೆ ತಾನೇ ನಿಂತು ಪ್ರೇರಕನಾಗಿದ್ದು ಎಲ್ಲರ ಮೂಲಕಕ್ಕಾಗ ಎಲ್ಲ ರೀತಿಯಲ್ಲೂ ರಕ್ಷಣೆ ಮಾಡಿದ. ಹೌದಾ? ಮತ್ತು ಸಂಸಾರದಲ್ಲಿ ನಮಗೆ ಕೂಡ ಅಲ್ಲಿ ಯಾರು ಕಾಟ ಕೊಟ್ಟರು ಪಾಂಡವರಿಗೆ, ಇಲ್ಲೂ ನಮಗೆ ಅವರೇ ಕಾಟ ಕೊಡ್ತಾ ಇದ್ದಾರೆ. ದುರ್ಯೋಧನ ಆತನ ಎಲ್ಲ ಅಣ್ಣ ತಮ್ಮಂದ್ರೆ ಯಾರಿದ್ದಾರಲ್ಲ ಅವರು ಸತ್ತು ಇನ್ನೂ ಬದುಕೇ ಇದ್ದಾರೆ. ಇಲ್ಲಿ ನಮ್ಮ ಸುತ್ತೇ ಕೂತಿದ್ದಾರೆ, ಒಳಗೂ ಕೂತಿದ್ದಾರೆ, ಹೊರಗೂ ಕೂತಿದ್ದಾರೆ, ಎಲ್ಲ ರೀತಿ ಕಾಟ ಕೊಡ್ತಾರೆ. ಒಳಗೆ ಕೂತು ದೇವರ ಕಡೆ ಹೋಗದಂತೆ ಮಾಡುತ್ತಾರೆ ಮನಸ್ಸನ್ನ, ಹೊರಗೆ ಕೂತು ನಾನಾ ರೀತಿಯಲ್ಲಿ ತೊಂದರೆ ಕೊಡುತ್ತಾರೆ, ನಮ್ಮ ಮೇಲೆ ಕಲ್ಲು ಹಾಕ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಒಟ್ಟಾರೆ ನಮ್ಮ ಸಾಧನೆ ನಿಂತು ಹೋಗಬೇಕು ಆ ಥರ ಮಾಡ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಇವರೇನು ಎಲ್ಲ ಕಡೆಯಿಂದ ನಮ್ಮನ್ನ ಸುತ್ತು ಹಾಕ್ತಾ ಇದ್ದಾರೆ, ಮುತ್ತಿಗೆ ಹಾಕ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಅವರನ್ನ ಎಲ್ಲ ಕಡೆಯಿಂದ ಮುತ್ತಿಗೆ ಹಾಕಿ ಸದಬಡಿಯುವ ಏಕೈಕ ಶಕ್ತಿ, ವಿಶ್ವರೂಪಗಳಿಂದ ಸದಬಡಿಯುವ ಏಕೈಕ ಶಕ್ತಿ ಯಾರೂ ಅಲ್ಲ, ನಿಮ್ಮೊಳಗೆ ಕೂತಿದ್ದಾನೆ. ನೀವು ಪ್ರಾರ್ಥನೆ ಮಾಡುವುದೇ ತಡ ನಿಮಗಾಗಿ ಭಗವಂತ ಬರ್ತಾನೆ. ಅಲ್ಲ, ಅವರು ಪಾಂಡವರು ದೊಡ್ಡವರು, ನಾವು ಚಿಕ್ಕವರು, ನಮಗಾಗಿ ಬರ್ತಾನ. ಅದನ್ನು ವಾದರಾಜರು ಹೇಳ್ತಾರೆ, ಕ್ಷಿತ್ಯಾಂ ಅತ್ಯಂತ ಭೃತ್ಯೇಶ್ವರಿ ಕುಜನ ಕೃತ ಅವಧತ್ತ ಭೃತ್ಯಾಯತಾಯ. ಕ್ಷಿತಿಯಲ್ಲಿ ತನ್ನ ಚಿಕ್ಕ ಚಿಕ್ಕ ಭಕ್ತರು ಕೂಡ ಅವರಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಹತ ಹಾಕಿಬಿಡ್ತಾನಂತ ಭಗವಂತ. ಆ ರೀತಿಯಲ್ಲಿ ನಮಗೆ ಭಗವಂತನ ರಕ್ಷಣಾ ರೀತಿಯನ್ನು ಪಾಂಡವರಲ್ಲಿ ತೋರಿಕೊಟ್ಟು ಪಾಂಡವರಲ್ಲಿ ಭಕ್ತಿಯನ್ನು ಹುಟ್ಟು ಹಾಕಿದ, ಎಲ್ಲ ರೀತಿಯನ್ನು ರಕ್ಷಣೆ ಮಾಡಿದ, ಸ್ವಾಮಿಯನ್ನ ಪಾಂಡವ ಪಾಲಕ ಅಂತ ಒಂದು ಶಬ್ದದಿಂದ ತಿಳಿಸಿ ಅವನೇ ನಿಮ್ಮಲ್ಲಿದ್ದಾನೆ ಪ್ರಾರ್ಥನೆ ಮಾಡಿ ಅಂತ ತೋರಿಕೊಡುವ ತಾಯಿ ಅಂತೆ ಬರ್ತಾಳೆ. ತಾಯಿ ಮಕ್ಕಳಿಗೆ ಹೇಳಿಕೊಡ್ತಾಳೆ, ಏನಾದರೂ ಬೇಕಾದರೆ ಅಪ್ಪನ್ನೇ ಕೇಳಬೇಕು. ಹೇಗೆ ಕೇಳಬೇಕು ಅಂದರೆ ತಾಯಿಯೇ ಹೇಳ್ಕೊಡ್ತಾಳೆ, ಅವರ ಮೂಡು ನೋಡಿ, ಅವ್ರು ಹೇಗಿದ್ದಾರೆ ನೋಡಿಕೊಂಡು, ಈಗ ಹೋಗಿ ಆಗ ಹೋಗಿ ಹೀಗೆ ಕೇಳಿ ಹಾಗೆ ಕೇಳಿ ಅಂತ ಹೇಳಿಕೊಡೋ ತಾಯಿ ಎಲ್ಲ ಮಕ್ಕಳಿಗೆ. ಹಾಗೆ ಭಗವಂತನನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಎಂಬ ವಿಷಯವನ್ನು ನಮ್ಮಂಥ ಮಕ್ಕಳಿಗೆ ಹೇಳಿಕೊಡುವ ತಾಯಿಯೇ ನಮ್ಮ ಅರಣ್ಯಕಾಚಾರ್ಯರು ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ. ಬಾಹಿ ಪಾಂಡವ ಪಾಲಕ ಅಮಿತ ಪಾಪಿ ನಂಭವತಃ. ನಾನು ಈ ಸಂಸಾರದ ಬೇಗೆಯಲ್ಲಿ ಬೆಂದು ಅದರಿಂದಾಗಿ ನಾನಾ ಪಾಪಗಳು ನಡೆದು ಹೋಗ್ತಾ ಇದೆ ಹರಿ ಅಲ್ಲ. ಇದು ನಮಗೆ ಅನ್ವಯ, ಅವ್ರಿಗೂ ಅನ್ವಯ ಆಗುತ್ತಾ? ಅವರು ಪಾಪಗಳು ಮಾಡಿದ್ರ ಅಂದರೆ ಇಷ್ಟು ಅವರ ಹಿಂದಿನ ಪರಿಚಯ ಮಾಡಿಕೊಡುತ್ತಾರೆ. ಕೊನೆಗೆ ಅವರು ಅಧ್ಯಾತ್ಮ ರಸರಂಜನೆ ಮುಗಿಸುವ ಕಾಲಕ್ಕೆ ಯಾರಿಗೆ ಮಾಡಿತ್ತು ಅಂದರೆ ಅವಧೂತ ಶಿರೋರತ್ನ ಜಯತೀರ್ಥ ವಿನೋದ ಪ್ರಸನ್ನ ಶ್ರೀಹರಿರ್ದದ್ಯಾದ ಸತಾಂ ಸರ್ವಂ ಅಪೇಕ್ಷಿತಂ. ಈ ಅಧ್ಯಾತ್ಮ ರಸರಂಜನೆಯನ್ನು ಯಾರು ಮನಸ್ಸಿಟ್ಟು ಕೇಳುತ್ತಾರೋ, ಕೇಳಿ ಪರವಶರಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾರೋ ಅಂಥವರಿಗೆ ಎಲ್ಲ ಅಪೇಕ್ಷಿತಗಳನ್ನು ಕೊಡಲಿ. ಬರದದ್ಯಾರು ಅಂದರೆ ಅವಧೂತ ಶಿರೋರತ್ನ ಜಯತೀರ್ಥ ಅಂತ ತಮ್ಮ ಪರಿಚಯ ಮಾಡಿಕೊಳ್ತಾರೆ. ಪೂರ್ವಾಶ್ರಮದ ಹೆಸರು ಮರೆತದ್ದು, ಪೂರ್ವಾಶ್ರಮದಲ್ಲಿ ಅವರ ಹೆಸರು ಜಯತೀರ್ಥಾಚಾರ್ಯರು ಅಂತ ತಮ್ಮ ಪರಿಚಯ. ಅವಧೂತ ಶಿರೋರತ್ನ ಅಂತ ಬರ್ಕೊಳ್ತಾರೆ. ಅಲ್ಲ, ನಮ್ಮನ್ನಾವು ಹೊಗಳಿಕೊಳ್ಳೋದು ಸರಿಯಲ್ಲ. ಇನ್ನೊಬ್ಬರು ನಮ್ಮನ್ನು ಹೊಗಳಿದ್ರೆ ಸರಿ. ಅವರು ಸಾರೋದ್ಧಾರದಲ್ಲಿ ಹೇಳ್ತಾರೆ, ಇನ್ನೊಬ್ಬರು ನಮ್ಮನ್ನು ಹೊಗಳಿದ್ರೂ ಕೇಳಬಾರದು, ಅದಕ್ಕೆ ಪಾಪ ಬರುತ್ತೆ. ಅಂದರೆ ಇನ್ನೊಬ್ಬರು ನಮ್ಮನ್ನು ಹೊಗಳುವಾಗ ಅವರ ದೃಷ್ಟಿ ಎಲ್ಲಿರುತ್ತೆ ಅಂದರೆ ನಾವೇ ಅದು ಮಾಡಿದರು ಅಂತ ದೃಷ್ಟಿ ಇರುತ್ತೆ ಅವರಿಗೆ. ನಮ್ಮೊಳಗೆ ದೇವ ನಿಂತು ಮಾಡಿಸಿದ ಎಂಬ ಎಚ್ಚರ ಕಳ್ಕೊಂಡಿರ್ತಾರವರು. ನಾವೇನಾದರೂ ನಮ್ಮಿಂದ ಭಗವಂತ ಮಾಡಿಸಿದಾಗ ಅವ್ರು ಅನ್ನೋದೇನು, ನೀವೇ ಮಾಡಿದಿರಾ, ನೀವೇ ಮಾಡಿದಿರಾ, ಬಹಳ ಚೆನ್ನಾಗಿ ಮಾಡಿದಿರಾ ಅಂತ ಅದನ್ನು ಕೇಳಬಾರದು. ಯಾಕೆ? ದೇವರನ್ನ ಮರೆದು ನಾವೇ ಮಾಡಿದರು ಅಂತ ಹೇಳುವ ಮಾತು ದೈವ ದ್ರೋಹ ಆಗುತ್ತೆ, ಅದನ್ನೇ ಕೇಳಬಾರದು ಅಂತ ಹೇಳಿದರೆ ಇನ್ನ ನಮ್ಮನ್ನು ನಾವು ಹೊಗಳಿಕೊಳ್ಳೋದು ಸುತರಾಂ ದೂರತೋಪಾಸ್ತ ಅಂತ ಹೇಳ್ತಾರೆ. ಹಾಗಾದ್ರೆ ಮತ್ತೆ ಯಾಕೆ ಬರ್ಕೊಂಡೇವರು? ಅವಧೂತರು ಅಂತ ಹೇಳ್ಕೊಂಡಿಲ್ಲ, ಅವಧೂತರಲ್ಲಿ ಶಿರೋರತ್ನ ಅಂತ ಬರ್ಕೊಂಡ್ರು. ಆ ಸಂಶಯ ಬಿಡೋದೇ ಇಲ್ಲ ನನಗೆ. ಅದಕ್ಕೆ ಹೇಳ್ತಾರೆ, ಚೂರು ಇವರ ಹಿಂದಿನ ಪರಿಚಯ ಆಗಬೇಕಲ್ಲ. ಹಿಂದಿನ ಪರಿಚಯ ಅಂದರೆ ಪಾಂಡವ ಪಾಲಕ ಅಂತ ಯಾಕೆ ಸಂಬೋಧನೆ ಮಾಡಿದರು ಅಂಬುದಕ್ಕೆ ಇಲ್ಲಿಗೆ ಬರಬೇಕು. ಅವಧೂತ ಶಿರೋರತ್ನ ಅಂಬುದಕ್ಕೂ ಪಾಂಡವ ಪಾಲಕ ಅಂಬುದಕ್ಕೂ ಅಂತೂ ಇದೆ. ಏನು ಅಂದರೆ, ಹಿಂದೆ ಯಾರು ಪಾಂಡವರ ಶಿಬಿರದಲ್ಲಿ ಪ್ರವೇಶ ಮಾಡಲಿಕ್ಕೆ ನೋಡಿದ್ರು, ಯುದ್ಧ ಕೊನೆ ಹಂತದಲ್ಲಿರುವಾಗ ಎಲ್ಲ ಪಾಂಡವರು ಅಂದರೆ ಪಾಂಡವರ ಪೈಕಿ ಎಲ್ಲರೂ ಮಲಗಿದ್ರು, ಉಪಪಾಂಡವರು ಮಲಗಿದ್ರು. ಅಂತಹ ಕಾಲಕ್ಕೆ ಅಶ್ವತ್ಥಾಮಾಚಾರ್ಯರು ಆ ಶಿಬಿರವನ್ನು ಪ್ರವೇಶ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಅಂಥ ಕಾಲಕ್ಕೆ ನೋಡಿ, ಅಲ್ಲಿ ಭಾರತ ಅಂದರೆ ಯಾವುದೂ ಅಲ್ಲ, ಎಲ್ಲರ ಒಳಗೆ ನಿಂತು ಒಂದು ಮೂರ್ತಿ ಇದೆಯಲ್ಲ, ಭಗವಂತನ ಮೂರ್ತಿ, ಆ ಮೂರ್ತಿ ಆಡಿಸುವ ಆಟವೇ ಭಾರತ, ಇನ್ಯಾವುದೂ ಅಲ್ಲ. ದುರ್ಯೋಧನನ ಕಡೆ ಉಳಿದವರೇ ಮೂವರು, ಆ ಮೂವರಲ್ಲಿ ದೂರ ಹೋಗಿ ಯುದ್ಧ ಭೂಮಿಯಿಂದ ಮೈ ತುಂಬ ರಕ್ತ ಗಾಯ ಆಗಿದೆ. ಅಂಥ ಗಾಯದಿಂದ ಆ ನೆಲದ ಮೇಲೆ ಕಣ್ಣು ಮುಳ್ಳಿದೆ, ಅಂಥ ನೆಲದ ಮೇಲೆ ಮೈ ಮರೆತು ನಿದ್ದೆ ಮಾಡುತ್ತಾ ಇದ್ದಾರೆ. ಮೈ ತುಂಬ ಗಾಯ ಆದರೆ ಮಲಗಿದರೆ ಕೆಳಗೆ ನಿದ್ದೆ ಬರುತ್ತಾರೆ, ಚುಚ್ಚಿ ಒದ್ದಾಡಬೇಕು. ಅಂಥ ಅದರಲ್ಲಿ ಯುದ್ಧ ಮಾಡಿ 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 ಸುಸ್ತಾಗಿ ಮೈ ತುಂಬ ರಕ್ತ ಹೋಗಿ ಮೈಯೆಲ್ಲ ಸುಸ್ತಾಗಿ ಬಿದ್ದಿದ್ದಾರೆ. ಅದರಲ್ಲೂ ಎಚ್ಚರ ಒಬ್ಬರಿಗೆ ಇದೆ, ಮಲಗಿದವರು ಕೂಡ ನೋಟ ಮೇಲಕ್ಕೆ ಇಟ್ಟು ಹಾಗೇ ಮಲಗಿದ್ದಾರೆ. ದೊಡ್ಡ ವೃಕ್ಷ, ಆ ವೃಕ್ಷದ ಮೇಲೆ ಕಾಗೆಗಳೆಲ್ಲ ಒಂದು ಕಣ್ಣು ಕಾಗೆಗಳು ಮಲಗಿವೆ. ಮಲಗಿದರೆ ಆಗ ಎಚ್ಚರ ಇರುವಂತಹ ಗೂಬೆ ಒಂದು ಬಂದು ಎಲ್ಲವನ್ನ ತಿವಿದು ತಿವಿದು ಕೊಲ್ಲುತ್ತಾ ಇದೆ. ಅದನ್ನ ಅವರಿಗೆ ಎಚ್ಚರ ಕೊಟ್ಟು ತೋರಿದವ ಒಳಗಿದ್ದ ಭಗವಂತ. ತೋರಿ ಆಲೋಚನೆ ಕೊಡ್ತಾ ಇದ್ದಾನೆ, ನಾನು ತುಂಬಾ ಜನರಿರುವಂಥ ಪಾಂಡವರ ಶಿಬಿರದಲ್ಲಿರುವವರನ್ನ ದುರ್ಯೋಧನನಿಗೆ ಮಾತು ಕೊಟ್ಟಿದ್ದೇನೆ, ಅವರನ್ನು ನಾಶ ಮಾಡುತ್ತೇನೆ ಅಂತ. ಅಷ್ಟು ಜನ ಇದ್ದಾರೆ, ನಾನೊಬ್ಬ ಏನು ಮಾಡಲಿಕ್ಕಾಗುತ್ತೆ? ನನಗೂ ಶಸ್ತ್ರಾಸ್ತ್ರಗಳು ಗೊತ್ತು, ಅವರಿಗೂ ಗೊತ್ತು, ಅವರಲ್ಲಿ ಗೊತ್ತಿಲ್ಲದವರು ಯಾರೂ ಇಲ್ಲ, ಎಲ್ಲರೂ ಹಾಗೆ ಇದ್ದಾರೆ. ಅದಕ್ಕೆ ನಾನು ಇದರಂತೆ ರಾತ್ರಿ ಮಲಗಿದ್ದವರನ್ನ ಕೊಂದರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಬಂತವರಿಗೆ. ಒಳಗಿದ್ದ ಸ್ವಾಮಿ ಹುಟ್ಟು ಹಾಕಿದ, ಅವರವರ ಕರ್ಮಾನುಸಾರ ಭಗವಂತ ಪ್ರೇರಣೆ ಹೇಗೆ ಮಾಡುತ್ತಾ ಇದ್ದಾರೆ. ಹೊರಟಲ್ಲಿಂದ ಹೊರಟು ಶಿಬಿರದ ಹತ್ತಿರ ಬರ್ತಾ ಇದ್ದಾರೆ. ಶಿಬಿರದ ಹತ್ತಿರ ಬಂದು ಪ್ರವೇಶ ಮಾಡಲಿಕ್ಕೆ ನೋಡುತ್ತಾರೆ, ತಪ್ಪಾದ ದೊಡ್ಡ ಆಕಾರ ನಿಂತಿದೆ, ಒಳಗೆ ಪ್ರವೇಶ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅಷ್ಟೇ ಅಲ್ಲ, ಶಿಬಿರದ ಸುತ್ತು ಸಾವಿರಾರು ಕೃಷ್ಣನ ರೂಪಗಳು. ಕೃಷ್ಣನ ರೂಪ ಅಂದರೆ ಅಶ್ವತ್ಥಾಮಾಚಾರ್ಯರಿಗೆ ಪರಿಚಯ, ಪರಮಶಕ್ತಿಯ ಪರಾಮರ್ಥ ಕೃಷ್ಣ, ಅವನನ್ನು ಮುಟ್ಟೋದಲ್ಲ, ನೋಡ್ಲಿಕ್ಕೂ ಆಗಲ್ಲ ಅಂತ ಅಶ್ವತ್ಥಾಮಾಚಾರ್ಯರಿಗೆ ಚೆನ್ನಾಗಿ ಪರಿಚಯ ಇದೆ, ಭಗವಂತ ಅಂತ ಪರಿಚಯ ಇದೆ. ಅಂಥವ್ರು ನೋಡ್ತಾ ಇದ್ದಾರೆ, ಪಾಂಡವರ ಶಿಬಿರದ ಸುತ್ತು ಇಷ್ಟು ಕೃಷ್ಣ ರೂಪಗಳು, ಈ ರೂಪ ಎರಡು ನಿಂತಿದೆ, ಹೇಗೆ ಹೋಗಬೇಕು ಒಳಕ್ಕೆ? ಅಂಥ ಕಾಲಕ್ಕೆ ಆ ರೂಪ ಅದು ಯಾವುದೂ ಅಲ್ಲ, ಇವರದ್ದೇ ಮೂಲ ರೂಪ ರುದ್ರದೇವರು ನಿಂತಿದ್ದಾರೆ, ಯುದ್ಧ ಮಾಡುತ್ತಾ ಇದ್ದಾರೆ. ಯುದ್ಧ ಅಂದರೆ ಇಬ್ಬರೂ ಶಸ್ತ್ರಾಸ್ತ್ರಗಳು ಪ್ರಯೋಗ ಮಾಡಿದರೆ ಅದು ಯುದ್ಧ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇವರು ಮಾಡಿದ್ದೆಲ್ಲ ನುಂಗುತ್ತಾ ಇದ್ರೆ ಯುದ್ಧದಲ್ಲಿದೆ, ಎಲ್ಲ ಅಸ್ತ್ರಗಳು ಶಸ್ತ್ರಗಳು ಮುಗಿತು, ಇನ್ನೇನು ಕೈ ಖಾಲಿ, ನುಂಗಿ ಸುಮ್ಮನೆ ನಿಂತಿದ್ದಾರೆ ಅವರು. ಅಂಥ ಕಾಲಕ್ಕೆ ನೋಡಿ, ಅಶ್ವತ್ಥಾಮಾಚಾರ್ಯರಿಗೆ ತಲೆಯಲ್ಲಿ ಹೊಳೆಯುತ್ತಾ ಇದೆ, ತಪ್ಪು ಮಾಡಿದೆ. ಏನು ತಪ್ಪು ಅಂದರೆ, ನಾ ಕೊಲ್ಲಬಲ್ಲೆ ಅಂತ ಹೊರಟನಲ್ಲ, ಇವರನ್ನೆಲ್ಲ ತಪ್ಪಾಯಿತಯ್ಯ ಅಂತ ಆ ರಾತ್ರಿಯಲ್ಲಿ ಮನಸ್ಸಿನಲ್ಲೇ ಯಜ್ಞ ಮಾಡುತ್ತಾ ಇದ್ದಾರೆ. ಯಜ್ಞದಲ್ಲಿ ತಮ್ಮನ್ನು ತಾವು ಪಶುವಾಗಿ ಬಲಿ ಕೊಡುತ್ತಾ ಇದ್ದಾರೆ. ಅರ್ಥ ಆಗಲ್ಲ ನಮಗೆ. ಬಲಿ ಕೊಟ್ಟರೆ ಬದುಕಿದ್ದಾರಲ್ಲ, ತಮ್ಮನ್ನು ತಾವು ತಲೆ ಕತ್ತರಿಸ್ಕೊಂಡ್ಬಿಟ್ರೆ ಮತ್ತೆ ಬದುಕಿದ್ದು ಹೇಗೆ ಅಂದ್ರೆ ಆಗಲ್ಲ. ಮಾನಸಿಕವಾಗಿ ಯಜ್ಞ ಭಗವಂತನೇ ಅಲ್ಲಿ ವಿಶೇಷವಾಗಿರತಕ್ಕಂಥ ರೂಪದಲ್ಲಿ ನಿಂತಿದ್ದಾನೆ. ಅಹಂಕಾರವನ್ನೇ ಪಶುವನ್ನಾಗಿ ಮಾಡಿಕೊಂಡು ಬಿಡ್ತಾ ಇದ್ದಾರೆ. ಹರಿಯೇ ನೀನೇ ಎಲ್ಲರಿಗೂ ಪ್ರೇರಕ, ನೀನೇ ಸಂಹಾರಕ. ನೀ ಸಂಹಾರಕನಾಗಿರುವಾಗ ನಾ ಕೊಲ್ಲುತ್ತೇನೆ ಅಂತ ಹೊರಟ್ನಲ್ಲಯ್ಯ, ಎಷ್ಟು ದಡ್ಡತನ ನಂದು ಅಂತ ಶರಣಾಗತರಾದರು. ಶರಣಾಗತಿ ಅಂದ್ರು ಅಹಂಕಾರ ಎಂಬ ಪಶುವನ್ನ ಕೊಲ್ಲೋದು ಅಂದ್ರು, ಯಜ್ಞ ಮಾಡೋದು ಅಂದ್ರು ಒಂದೆ ತಿಳ್ಕೊಟ್ರು. ಆ ಮಾನಸಿಕವಾದ ಯಜ್ಞ ಮಾಡಿದ ಕೂಡಲೇ ಆ ಕೃಷ್ಣನ ಸಾವಿರಾರು ರೂಪಗಳು ಅದೃಶ್ಯ. ಈ ರೂಪಕ್ಕೆ ಅಪ್ಪಣೆ ಕೊಟ್ಟ ಕೃಷ್ಣ ಅವರ ಅಸ್ತ್ರಶಸ್ತ್ರಗಳು ತಿರುಗಿ ಕೊಟ್ಟು ವಿಶೇಷ ಅಸ್ತ್ರ ಕೊಡಬೇಕು ಅಂದಾಗ ಖಡ್ಗವನ್ನ ರುದ್ರದೇವರೇ ಕೊಡ್ತಾ ಇದ್ದಾರೆ. ಹೋಗಿ ಎಲ್ಲರನ್ನ ಕೊಲ್ಲು, ಕೃಷ್ಣನ ಸಂಕಲ್ಪ. ಕೃಷ್ಣನ ಸಂಕಲ್ಪ ಅನುಸಾರ ಇವರು ಆ ಖಡ್ಗ ಹಿಡ್ಕೊಂಡು ಹೊರಡ್ತಾ ಇದ್ದಾರೆ. ಹಾಗಾದರೆ ಆ ಶಿಬಿರದಲ್ಲಿರತಕ್ಕಂಥ ಎಲ್ಲರ ತಲೆ ಕತ್ತರಿಸುವಾಗ ಅವರ ಅನುಸಂಧಾನ ಏನಿತ್ತು? ಹರಿ ಕತ್ತರಿಸ್ತಾ ಇದ್ದಾನೆ, ಅವ ಸಂಕಲ್ಪ ಕೊಟ್ಟಿದ್ದಾನೆ, ಸ್ವಾಮಿ ನಿನ್ನ ಪೂಜಾ ಅಂತ ಹೇಳಿ ತಲೆ ಕತ್ತರಿಸ್ತಾ ಹೋದ್ರು. ಅದಕ್ಕೆ ಹೇಳಿದ್ರು ಸಂಹಾರಕ್ಕಾಗಿ ಹೊರಟಂತ ರೂಪಗಳು ಕೃಷ್ಣ, ಆತನ ಮೂಲರು ಆ ಭಗವಂತ ಬಂದಿದ್ದರೆ ಆ ಸಂಹಾರ ಕಾರ್ಯದಲ್ಲಿ ಸಂಹಾರಕ್ಕೆ ಪರ್ಮಿಷನ್ ಅಂತ ಬಂದ ರೂಪಗಳು ಯಾವುದು ಅಂದರೆ ಭೀಮ, ಅರ್ಜುನ, ಅಶ್ವತ್ಥಾಮ. ಅಶ್ವತ್ಥಾಮಾಚ ಅವರೇ ನಿಜವಾದ ಸಂಹಾರ ಕರ್ತೃಗಳು, ಅವರಿಗೆ ಸ್ವಾಮಿ ಕೊಟ್ಟು ಕಳಿಸಿದ. ಯಾಕೆ ಒಳಗೆಲ್ಲ ದೇವತೆಗಳೇ ಒಂದೊಂದು ರೂಪದಿಂದ ಎಲ್ಲರೂ ಪಾಂಡವ ಪಕ್ಷದಲ್ಲಿ ಬಂದಿದ್ದಾರೆ, ಆದರೆ ಅವರ ಕೆಲಸ ಮುಗಿದಿದೆ. ಕೌರವ ಪಕ್ಷದಲ್ಲಿ ಇರತಕ್ಕಂಥವರನ್ನ ಸಂಹಾರ ಮಾಡಿ ಅವರ ಕೆಲಸ ಮುಗಿಸಿ ಕೂತಿದ್ದಾರೆ, ಭೂಮಿಯಲ್ಲಿ ಇರಬಾರದು. ಆದ್ದರಿಂದ ಅವರ ಶಿರ ಕತ್ತರಿಸುವುದು ಅಂದರೆ ಅವರಿಗೆ ಅವರ ಮನೆ ಕಳಿಸುವುದು ಅಂತ ತಾತ್ಪರ್ಯ ಅಷ್ಟೇ, ಇನ್ನೇನೂ ಇಲ್ಲ. ಆ ಥರ ಇವರು ಎಲ್ಲರ ತಲೆ ಕತ್ತರಿಸಿದರು. ಆದರೆ ಅದೇ ನೋಡಿ, ಅರ್ಜುನ ಕೂಡ ಕೃಷ್ಣ ಹೇಳಿದಂತೇನೆ ಎಲ್ಲರ ತಲೆ ಕತ್ತರಿಸಿದ. ಕತ್ತರಿಸೋ ಕಾಲಕ್ಕೆ ಕೃಷ್ಣ ಹೇಳಿದ್ದ, ನಾನು ಕತ್ತರಿಸ್ತಾ ಇದ್ದೇನೆ ಅರ್ಜುನ, ನೀ ಬರೇ ಬಾಣ ಬಿಡು. ಅದೇ ಸಂಧಾನ ಮಾಡಿಕೊಂಡಿದ್ದ, ಎಲ್ಲ ಸಂಧಾನ ಮಾಡಿದ. ಕೊನೆ ಹಂತ ಬಂತು. ಕೃಷ್ಣನಿಗೆ ಹೇಳಿದ, ಕೃಷ್ಣ ರಥ ನಿಲ್ಲಿಸಿದ. ಕೃಷ್ಣ ರಥ ನಿಂತಿತು. ಭಾರತ ಚೆನ್ನಾಗಿ ಕೇಳಬೇಕು, ಬರೇ ಮೇಲ್ ಮೇಲೆ ಭಾರತ ಕೇಳಿದ್ರೆ ಚೆನ್ನಾಗಿರಲ್ಲ. ಕೃಷ್ಣ ರಥ ಓಡಿಸ್ತಾ ಇದ್ದರೆ ಆ ರಥ ಎಲ್ಲಿ ಓಡುತ್ತಾ ಇತ್ತು ಅಂದರೆ ಆ ರಥ ಚಕ್ರ ಭೂಮಿಗೆ ತಾಕ್ತಾ ಇಲ್ಲ ಅಂತ. ಭೂಮಿಗೆ ಇಷ್ಟೆತ್ತರ ಮೇಲೆ ಓಡಾಡ್ತಾ ಇದೆ ಅಲ್ಲ, ಅಷ್ಟೆತ್ತರ ಏನಿತ್ತು ಅಂದ್ರೆ ಹೆಣಗಳ ರಾಶಿ, ರಕ್ತದ ಪ್ರವಾಹ ಬರ್ತಾ ಇದೆ. ಆ ಹೆಣಗಳ ರಾಶಿಯ ಮೇಲೆ ಚಕ್ರ ಶರವೇಗದಿಂದ ಓಡತಾ ಇದೆ. ಅಂಥ ಹೆಣಗಳ ರಾಶಿಯ ಮೇಲೆ ಆ ರಥವನ್ನು ನಿಲ್ಲಿಸಿ ಅರ್ಜುನ ಕೃಷ್ಣನಿಗೆ ಹೇಳುತ್ತಾನೆ ಒಂದು ಮಾತಲ್ಲಿ, ಕೃಷ್ಣ ಎಷ್ಟು ಜನರನ್ನ ಕೊಂದೆ ನೋಡು. ನಾ ಕೊಂದೆ ಬಂತು ಹೇಳುತ್ತಾರೆ ಅರ್ಜುನ ಒಂದು ಮಾತು ನಾನು ಅಂದದ್ದಕ್ಕೆ ಇಷ್ಟು ಹೊತ್ತು ಇಷ್ಟು ಜನರನ್ನ ಕೊಂದರು ಅರ್ಜುನನ ಮೇಲೆ ಒಂದು ಚೂರು ಪಾಪದ ಛಾಯೆ ಬರಲಿಲ್ಲ. ಈಗ ನಾ ಕೊಂದೆ ಅಂದ ಕೂಡಲೇ ದೊಡ್ಡ ದೊಡ್ಡವರಾದ ಭೀಷ್ಮ ದ್ರೋಣಾದಿಗಳನ್ನ ಕೊಂದ ಪಾಪ ತಗೋ ಅಂತ ಕೃಷ್ಣ. ಅಂಥ ದೊಡ್ಡವರಿಗೆ ನಾನು ಬಿಡಲಿಲ್ಲ, ನಮಗೆ ಬಿಡುತ್ತ ದೇವರಂತೆ ಕಾಟ ಕೊಡ್ತಾ ಇರುತ್ತೆ. ಅಶ್ವತ್ಥಾಮಾಚಾರ್ಯರಿಗೆ ಬಿಡಲಿಲ್ಲ. ಎಲ್ಲಿ ಶಿಬಿರದಲ್ಲಿ ಹೋಗಿ ಭಗವಂತ ನೀ ಕೊಲ್ಲಿಸಿದ್ದು ಅಂತ ಸಂಹಾರ ಮಾಡಿದಂಥವರಿಗೂ ಚೂರು ಅದರ ಅಂಟು ಒಳಗೆ ಕೂತದ್ದರಿಂದ ಏನಾಯಿತು? ಮಹಾಜ್ಞಾನಿಗಳಾದ ಪಾಂಡವರ ಮಕ್ಕಳನ್ನ ಮಲಗಿದಾಗ ಕೊಂದ ಪಾಪದ ಚೂರು ಲೇಪ ಬಂತು. ಅದಕ್ಕೆ ಹೇಳ್ತಾರೆ ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ, ಯಾರ್ಯಾರಿಗೆ ಒಳಗೆ ಅಹಂಕಾರದ ಲೇಪ ಎಷ್ಟೆಷ್ಟಿರುತ್ತೆ ಅದಕ್ಕೆ ತಕ್ಕಂತೆ ಈ ಪಾಪದ ಲೇಪ ಇರುತ್ತೆ. ಚೂರಿತ್ತ ಚೂರು ಕೊಡ್ತಾನೆ, ಜಾಸ್ತಿ ಇತ್ತ ಜಾಸ್ತಿ ಕೊಡ್ತಾನೆ ಪಾಪ, ಆಗ ಯಾವುದು ಇಟ್ಕೊಳ್ಳಲ್ಲ, ಅವರು ತಕ್ಕಂತೆ ಕೊಟ್ಟು ಕಳಿಸ್ತಾನೆ. ಆ ರೀತಿಯಲ್ಲಿ ಆ ಪಾಂಡವರ, ಅದರಲ್ಲೂ ಅದ್ಭುತವಾದ ಭೀಮಸೇನಾದಿ ಮಹಾನುಭಾವರ ಆ ಮಕ್ಕಳಿಗೆ ಕೊಂದ ಪಾಪ ಇದೆಯಲ್ಲ, ಅದೇನಾಯಿತು ಅಂದ್ರೆ ಹಾ ನಂತರ ಕರ್ಕೊಂಡು ಬರ್ತಾರೆ, ಅವರನ್ನ ಕರ್ಕೊಂಡು ಬಂದರೆ ದ್ರೌಪದಿ ದೇವಿ ಎದುರಿಗೆ ನಿಲ್ಲಿಸ್ತಾರೆ. ನಿಲ್ಲಿಸಿದರೆ ತುಂಬಾ ಭಾಗವತ ಸುಂದರವಾಗಿ ವರ್ಣನೆ ಮಾಡುತ್ತೆ. ವಾಮಸ್ವಭಾವ ಕೃಪಯಾ ನನಾಮ ಅಂತ ಅಶ್ವತ್ಥಾಮಾಚಾರ್ಯರಿಗೆ ದ್ರೌಪದಿ ದೇವಿ ನಮಸ್ಕಾರ ಮಾಡಿದಂತೆ. ಯಾರಿಗೆ? ತನ್ನ 5 ಜನ ಮಕ್ಕಳನ್ನ ಮಲಗಿದಾಗ ಕತ್ತರಿಸಿ ಹಾಕಿದಂಥ ಅಶ್ವತ್ಥಾಮಾಚಾರ್ಯರಿಗೆ ನಮಸ್ಕಾರ ಮಾಡಿದಂತೆ. ಅಲ್ಲಿ ಹೇಳುತ್ತಾರೆ, ಅವರು ಎಚ್ಚರದಲ್ಲಿದ್ದಾಗ ಚೂರು ಎದ್ದಿಸಿ, ಅವರು ಚೂರು ಯುದ್ಧ ಮಾಡಿದಾಗ ಕತ್ತರಿಸಿದ್ರೆ ಅಡ್ಡಿ ಇಲ್ಲ, ಮಲಗಿದಾಗ ಕತ್ತರಿಸಿ ಬಿಟ್ರಲ್ಲ ಅಂತ ದುಃಖ. ಅಂಥ ದುಃಖದಲ್ಲೂ ಮಕ್ಕಳು ಹೋದ ದುಃಖ, ಅದರಲ್ಲೂ ಮಲಗಿದಾಗ ಕತ್ತರಿಸಿದ ದುಃಖ, ತಾಯಿ ಹೊಟ್ಟೆಯನ್ನು ಕತ್ತರಿಸಿ ಹೋಗ್ತಾ ಇರಬೇಕು ಅಂಥ ಸ್ಥಿತಿಯಲ್ಲೂ ಅಶ್ವತ್ಥಾಮಾಚಾರ್ಯರನ್ನು ನೋಡಿ ನಮಸ್ಕಾರ ಮಾಡಿದ್ರಂತೆ. ಅದಕ್ಕೆ ಹೇಳ್ತಾರೆ, ಆಕೆ ಸ್ವಭಾವ ಎಂಥದ್ದು ಅಂದ್ರೆ ವಾಮ ಸ್ವಭಾವ. ಸ್ತ್ರೀ ಶಬ್ದಕ್ಕರ್ಥ ಯಾರ ಸ್ವಭಾವ ಸುಂದರವೋ ಅವರನ್ನ ಸ್ತ್ರೀ ಅಂತ ಕರೀತಾ ಇದ್ದಾರೆ. ಆಕೆ ಸುಂದರವಾದ ಸ್ವಭಾವ ಇದ್ದವಳು. ಆಕೆ ನಮಸ್ಕಾರ ಮಾಡಿದ್ದಂತೆ. ಹೇಗೆ ನಮಸ್ಕಾರ ಮಾಡಿದ್ದು ಅಂದ್ರೆ ಕೃಪಯ ನನಾಮ. 2 ವಿರುದ್ಧ ಶಬ್ದಗಳು. ಯಾರಾದರೂ ಕೂಡ ದೊಡ್ಡವರ ಮೇಲೆ ಕೃಪಾ ಮಾಡಲ್ಲ, ಚಿಕ್ಕವರ ಮೇಲೆ ಕೃಪಾ ಮಾಡ್ತೀವಿ, ದೊಡ್ಡವರಿಗೆ ನಮಸ್ಕಾರ ಮಾಡ್ತೀವಿ, ಚಿಕ್ಕವರ ಮೇಲೆ ಕೃಪಾ ಬಂದರೆ ಆಶೀರ್ವಾದ ಮಾಡ್ತೀವಿ. ಎದುರಿಗೆ ಅಶ್ವತ್ಥಾಮಾಚಾರ್ಯರಿದ್ರೆ ಅವರಿಗೆ ಅವರ ಮೇಲೆ ಈಕೆಗೆ ಕೃಪೆ ಬಂತಂತೆ, ಕೃಪೆ ಬಂದು ನಮಸ್ಕಾರ ಮಾಡಿದ್ರು, ಆಶೀರ್ವಾದ ಮಾಡ್ಬೋದಲ್ಲ, ಇಲ್ಲ ನಮಸ್ಕಾರ ಮಾಡಿದಂತೆ. ಅದಕ್ಕೆ ಸುಂದರವಾದ ವರ್ಣನೆ ಮಾಡುತ್ತಾರೆ. ಇಲ್ಲಿ ಹೋದದ್ದು 5 ಜನ ಉಪಪಾಂಡವರು ಈ ಜನ್ಮದಲ್ಲಿ ಬಂದವರು. ಆದರೆ ಯಾವಾಗಲೂ ದ್ರೌಪದಿ ದೇವಿ ಭಾರತಿ ದೇವಿ ಇದ್ದಾಳಲ್ಲಿ, ಆಕೆಯ ನಿಜವಾದ ಮಗ ರುದ್ರದೇವರು, ನಿಜವಾದ ಮಗ ರುದ್ರದೇವರು. ಈಗ ಮಾಡಬಾರದ ಕೆಲಸ ಮಾಡಿ ತಲೆ ತಗ್ಗಿಸಿ ನಿಂತಿದ್ದಾನಲ್ಲ ಅಂತ ಕೃಪೆ ಉಕ್ಕಿ ಬರ್ತಾ ಇದೆ. ಆದರೆ ನಮಸ್ಕಾರ ಮಾಡಲಿಕ್ಕೆ ಇಲ್ಲ, ಗುರುಪುತ್ರ ಅಂದ್ರೆ ಆಶೀರ್ವಾದ ಮಾಡಲಿಕ್ಕಿಲ್ಲ, ಕೃಪೆ ಬಂತು ಅಂತ ಅದಕ್ಕೆ ಗುರುಪುತ್ರ ಆದ್ದರಿಂದ ನಮಸ್ಕಾರ ಮಾಡಿದ್ರಂತೆ. ಒಂದು ಕಡೆ ಕೃಪೆ ಮುಕ್ತಿ ಹರಿತಾ ಇದೆ ಮಗ ಅಂತ, ಇನ್ನೊಂದು ಕಡೆ ಆ ನಮಸ್ಕಾರ ಮಾಡಿ ಬಿಡಿ ಬಿಡಿ ಇವರನ್ನ. ಯಾಕೆ? ಇವರ ತಾಯಿಗೆ ಇಂಥದ್ದೇ ದುಃಖ ಆಗಬಾರದು, ಅದಕ್ಕೆ ಇವರನ್ನ ಬಿಟ್ಟು ಬಿಡಿ ಅಂತ ಕಾಲಕ್ಕೆ ನಿರ್ಣಯ ಬಂತು. ಒಂದು ಹೇಳ್ತಾ ಇದ್ದಾರೆ ಕೃಷ್ಣ ಭೀಮರು ಹೇಳುತ್ತಾರೆ, ಆತ ತಾಯಿ ಮಲಗಿದವರನ್ನ ಕೊಂದವ, ಯಾವಾಗಲೂ ಮನಾ ಪಾಪ ಮಾಡಿದವ, ಅಂಥವರನ್ನ ಕಂಡ ಕೂಡಲೇ ಇವರು ಹೀಗೆ ಪಾಪ ಮಾಡಿದ್ದಾರೆ ಅಂತ ನಿಶ್ಚಯ ಆದರೆ ಅವರನ್ನ ಮತ್ತು ಹಾಗ ಹೀಗ ಅಂತ ನೋಡ್ಲಿಕ್ಕಿಲ್ಲ, ಕಂಡ ಕೂಡಲೇ ಕೊಂದರೇನೆ ವಿಶೇಷ ಅಂದರು. ಅರ್ಜುನ ನೋಡಿದ, ಒಂದು ಕಡೆ ದ್ರೌಪದಿ ಬಿಡು ಅಂತಾಳೆ ಗುರುಪುತ್ರ, ಇನ್ನೊಂದು ಕಡೆ ಶಾಸ್ತ್ರ ಹೀಗೆ ಹೇಳ್ತಾ ಇದೆ. ಕೃಷ್ಣ ಅಂದ, ಏನು ಬೇಕಾದರೂ ಮಾಡು, ಉಚಿತ ಉಂಟು, ಉಚಿತವಾದ್ದು ಮಾಡು. ಅದಕ್ಕೆ ಶಾಸ್ತ್ರ ಇನ್ನೊಂದು ಮಾತು ಹೇಳ್ತಾ ಇದೆ, ಬ್ರಾಹ್ಮಣರಿಗೆ ಏನೇ ತಪ್ಪು ಮಾಡಿದ್ರು ದೇಹ ದಂಡನ ಇಲ್ಲ. ಅದು ಅರ್ಜುನನಿಗೆ ಗೊತ್ತಿತ್ತು. ಅದಕ್ಕೇನು ಮಾಡಿದರು ಅಂದರೆ ಅಶ್ವತ್ಥಾಮಾಚಾರ್ಯರಿಗೆ ಅಲ್ಲಿ ಆ ಭಾರತ ಕಾಲದಲ್ಲಿ ಬಹಳ ಜನಕ್ಕೆ ಅವರವರು ಹುಟ್ಟಿದಾಗ ಅವರವರ ಜೊತೆ ಹುಟ್ಟಿದ ಕೆಲವು ವಸ್ತುಗಳಿತ್ತು. ಕರ್ಣನಿಗೆ ಸಹಜ ಕವಚ ಕುಂಡಲ ಜೊತೆಗೆ ಹುಟ್ಟಿ ಬಂದಿದ್ದ, ಹಾಗೆ ಅಶ್ವತ್ಥಾಮಾಚಾರ್ಯರು ಶಿರಸ್ಸಿನ ಮೇಲೆ ಮಣಿಯಿಂದ ಹುಟ್ಟಿದ್ರು, ಮಣಿ ಅವರ ಜೊತೆಗೆ ಹುಟ್ಟಿತ್ತು. ಆ ಮಣಿ ಎಲ್ಲಿರುತ್ತೋ ಅಲ್ಲಿ ಅದ್ಭುತವಾದಂಥ ಭಗವಂತನ ಸನ್ನಿಧಾನ ಇರುತ್ತೆ. ಅದಕ್ಕೆ ಆ ಮಣಿಯನ್ನ ಕಿತ್ತು ತೆಗೆದು ಅದನ್ನೇ ಇವರು ಹೇಳಿಕೊಂಡ್ರು, ನಾನು ಅವಧೂತ ಶಿರೋರತ್ನ. ಯಾರ ಶಿರೋರತ್ನ ಅವಧೂತ ಅಂದ್ರೆ ಕಳೆದ ಕಿತ್ತಿ ಹಾಕಿದ್ರೋ ತೆಗೆದು ಹಾಕಿದ್ರೋ ಇರೋ ರತ್ನ ಅವನೇ ಬಂದಿದ್ದೇನೆ ಹೇಳಿದ್ರಲ್ಲ ಪಾಂಡವ ಪಾಲಕ ಅಂತ. ಯಾಕೆ ಅಂದರೆ ಪಾಂಡವರು ನೋಡಿದ್ರಂತೆ ಇವರು ಮಾಡಿದ್ದು ತಮ್ಮ ಮಕ್ಕಳ ಶಿರಸ್ಸನ್ನು ಕತ್ತರಿಸಿದ್ರು. ಹೌದಾ? ಅದನ್ನೇನು ಮಾಡಿದ್ರು? ಕೃಷ್ಣ ನಿನಗರ್ಪಿತ ಅಂದರು. ಸಜ್ಜನರ ಲಕ್ಷಣ, ತಮಗೆ ಬಂದ ಸಂತೋಷ ಕೃಷ್ಣ ಅಂತಾರೆ, ದುಃಖ ನಿನಗರ್ಪಿತ ಅಂತಾರೆ. ಅಂದರೆ ಅವರವರಿಗೆ ಬಂದಿರತಕ್ಕಂಥ ಚೆಂಡು ದೇವರ ಕೋಟಲ್ಲಿ ಬಿಡುತ್ತೆ. ನಿನ್ನಿಷ್ಟ, ಏನು ಬೇಕಾದರೂ ಮಾಡು, ಶಿಕ್ಷೆ ಮಾಡ್ತೀಯೋ ರಕ್ಷೆ ಮಾಡ್ತೀಯೋ ಏನು ಮಾಡ್ತೀಯೋ ಮಾಡು ಅಂತ. ಅದಕ್ಕೆ ಅಶ್ವತ್ಥಾಮಾಚಾರ್ಯರು ಪಾಂಡವರನ್ನ ಕೇಳಿದ್ರೆ ನಮ್ಮನ್ನಲ್ಲಯ್ಯ ಬಾಲು ಶ್ರೀಹರಿ ಕೋರ್ಟಿಗೆ ಹೋಗಾಗಿದೆ, ಅವನ್ನೇ ಕೇಳು. ಅದಕ್ಕೆ ಕೇಳ್ತಾ ಇದ್ದಾನೆ ಸ್ವಾಮಿ, ಹೇಳ್ತಾ ಇದ್ದಾರೆ ಪಾಂಡವ ಪಾಲಕ, ಹೇ ಸ್ವಾಮಿ ಅಮಿತ ಪಾಪಿನ ದೊಡ್ಡವರ ಮಕ್ಕಳನ್ನು ಕತ್ತರಿಸಿ ಹಾಕಿದ್ದೆ, ಯದ್ಯಪಿ ನೀನೇ ಕಳಿಸಿದ್ದು, ಒಳ ಕತ್ತರಿಸಿ ಹಾಕುವಂತ ಕತ್ತರಿಸಿದ ಮೇಲೆ ಚೂರು ನಾನೊಂದು ಕೊಟ್ಟಿಯಲ್ಲ ಮಹಾರಾಯ, ಅದರಿಂದ ಪಾಪ ಬಂತು, ಆ ಪಾಪದಿಂದ ಒದ್ದಾಡ್ತಾ ಇದ್ದೇನೆ, ಪುನಃ ಪುನಃ ಹುಟ್ಟಿ ಬರ್ತಾ ಇದ್ದೇನೆ. ನೋಡಿ, ಅರ್ಜುನನಿಗೂ ಚೂರು ಅಹಂಕಾರ ಕೊಟ್ಟು ಆ ಅಹಂಕಾರದ ನೆಪದಿಂದ ಪಾಪ ಚೂರಂಟುವಂತೆ ಮಾಡಿ ಅನೇಕ ಜನ್ಮಗಳ ಸರಪಳಿ ಕೊಟ್ಟು ಅವರನ್ನು ಕರ್ಕೊಂಡು ಬಂದದ್ದು ಯಾಕೆ? ನಮ್ಮಂಥವರನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತ ಅವರಿಗೆ ವಿಶೇಷ ಸಾಧನೆ ಮಾಡಿಸಿ ಮೋಕ್ಷದಲ್ಲಿ ಅಪರೂಪದ ಆನಂದ ಕೊಡಲಿಕ್ಕೂ ಅದೇ ಕೊಟ್ಟ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೂ ಹಾಗೆ, ಇವರಿಗೂ ಹಾಗೆ ಆಯಿತು. ಹಿಂದೆ ಆ ಚೂರು ಲೇಪದಿಂದ ಏನಾಯಿತಯ್ಯ ಅಂದರೆ ಅಪರೂಪದ ಜನ್ಮಗಳು ಕೊಟ್ಟ, ಇಲ್ಲದಿದ್ದರೆ ನಮಗೆ ಗ್ರಂಥ ಸಿಕ್ತಿತ್ತ? ಸಿಗ್ತಾನೇ ಇದ್ದಿಲ್ಲ. ಅದಕ್ಕೆ ಕೃಷ್ಣನನ್ನು ನೆನೆಯುತ್ತಾರೆ, ಸ್ವಾಮಿ ಅನೇಕ ಜನ್ಮಗಳು ಕೊಟ್ಟಿಯಪ್ಪ, ಅದರಲ್ಲಿ ಬಂದಿದ್ದೇನೆ ನಾನು. ಭವತಾಪತ, ಭವ ಅಂದ್ರೆ ಅರ್ಥ ಇಲ್ಲ ಯಾವುದು, ಅಹಂಕಾರ. ಅಹಂಕಾರ ಕೊಡುವಷ್ಟು ತಾಪ ಇನ್ಯಾವುದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಅಹಂಕಾರದ ತಾಪದಿಂದ ಬೆಂದು ಬೆಂದು ಹೋದನಯ್ಯ, ಆದ್ದರಿಂದ ನನ್ನನ್ನು ರಕ್ಷಣೆ ಮಾಡು, ಪಾಮಿ ಪಾಂಡವ ಪಾಲಕ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಇದು ವಿನೋದ ಅಂದರೆ ಒಬ್ಬರೊಬ್ಬರು ತಮಾಷೆ ಮಾತಾಡಿದಂತೆ ಬರ್ತಾ ಇರುತ್ತೆ. ದೇವರನ್ನ ಬಾರಯ್ಯ ಅಂದರೆ ದೇವರನ್ನ ರಕ್ಷಣೆ ಮಾಡು ಅಂತ ಕರೆದಾಗ, ದೇವ ರಕ್ಷಣೆಯ ಅಂದರೆ ಏನು ಮಾಡಬೇಕು ನಾವು ಕೇಳ್ತೀವಿ, ಸ್ವಲ್ಪ ಏನಾದರೂ ಸಹಾಯ ಮಾಡ್ತೀರಾ, ಏನು ಮಾಡಬೇಕು, ದುಡ್ಡು ಬೇಕಾ, ನಾವೇ ಬರಬೇಕಾ, ಇನ್ನೇನು ಮಾಡಬೇಕಾ? ಹಾಗೆ ಪಾಹಿ ಪಾಂಡವ ಪಾಲಕ, ಹೇ ಸ್ವಾಮಿ ರಕ್ಷಣೆ ಮಾಡು ಅಂದ ಕೂಡಲೇ ಏನು ಮಾಡಲಿ ಅಂತ ಕೇಳಿದ ದೇವ. ಹೇಳ್ತಾರೆ, ಏನು ಬೇಡ ಹರಿಯೇ, ಏನು ಬೇಡ. ಏಹಿ ಮಾನಸ ಮಂದಿರ ಅಂಗಣ ದೇಶಂ ಈಶ ನಮೋಸ್ತು. ಹೇ ಭಗವಂತ, ನೀನು ಈಶ, ಈಶ ಅಂದರೆ ನನ್ನ ಸಕಲೇಂದ್ರಿಯಗಳಿಗೆ ನಿಯಾಮಕ, ನನ್ನ ಮನಸ್ಸು ಮೊದಲಾದ ಸಕಲೇಂದ್ರಿಯಗಳಿಗೆ ನಿಯಾಮಕ. ಹೇ ಭಗವಂತ, ನನ್ನ ಮಾನಸ ಮನಸ್ಸಿನ ಮಂದಿರ, ಮನಸ್ಸೇ ದೊಡ್ಡ ಮಂದಿರ, ಅದರಲ್ಲಿ ಅಂಗಣ ಇದೆ, ಆ ಅಂಗಣ ಪ್ರದೇಶಕ್ಕೆ ಬಾರಯ್ಯ ಹರಿ. ಹೌದಾ? ನಾನು ಬಂದೇನು ಮಾಡಲಿ? ನಾನು ಬಂದರೆ ನಿನ್ನ ಮನಸ್ಸಿಗೆ ಏನಾಗುತ್ತೆ? ಇನ್ನೊಂದು ಶಾಸ್ತ್ರ ಓದಿದೆಯಾ? ಹಾ ಓದಿದ್ದೇನೆ. ಓದಿದ್ರೆ ನಾನಿಲ್ಲದ ಜಾಗ ಯಾವುದು, ದೇವರಿಲ್ಲದ ಜಾಗ ಯಾವುದು, ಎಲ್ಲ ಇದೆ. ಮತ್ತೆ ನನ್ನ ಪ್ರತ್ಯೇಕವಾಗಿ ನಿನ್ನ ಮನಸ್ಸಿಗೆ ಬಾರದೆಯಾಗ ಕರೀತಾ ಇದೆಯಾ? ನಿನ್ನ ಮನಸ್ಸಿನಲ್ಲಿ ನಾನು ಇದ್ದೇನೆ, ಇಲ್ಲದಿದ್ದರೆ ನೀನು ಕರೀಲಿಕ್ಕಾಗಲ್ಲ. ನಿನ್ನ ಮನಸ್ಸಿನಲ್ಲಿ ನಾನು ಇಲ್ಲದಿದ್ದರೆ ನೀನು ಅದನ್ನು ಕರೀಲಿಕ್ಕೆ ಆಗಲ್ಲ. ಆದ್ದರಿಂದ ಮನಸ್ಸಿನಲ್ಲಿ ನಾನು ಇದ್ದೇನೆ ಎಂದು ಗೊತ್ತಿದ್ದು ಕೂಡ ಮತ್ತೆ ಮನಸ್ಸಿಗೆ ಬಾ ಅಂತ ಕರೀತಾ ಇದ್ದೇವಲ್ಲ, ನಾನು ಇದ್ದೇನಲ್ಲ ಒಳಗೆ. ಹೇಳ್ತಾರೆ ಮನಸ್ಸಿಗೆ ಬರುವುದು ಅಂದರೆ ಏನಂತೆ ಅಂದರೆ, ನನ್ನ ಮನಸ್ಸಿನಲ್ಲಿ ನೀನಿದ್ದರೆ ಸಾಲದಯ್ಯ, ನೀನೊಬ್ಬ ಇದ್ದಿ ಎಂಬುದು ನನ್ನ ಮನಸ್ಸಿಗೆ ಗೊತ್ತಾಗಬೇಕು. ಈಗ ರೋಡಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಹೇಳಿ, ವಿದ್ಯಾರ್ಥಿಗಳಿಗೆ ಎಷ್ಟು ಜನ ಹೋಗ್ತಾ ಇದ್ದಾರೆ? ಅವರ ಮನಸ್ಸಿನಲ್ಲಿ ದೇವರಿದ್ದಾರಾ ಇಲ್ಲ? ಇದ್ದೇ ಇದ್ದಾರೆ. ಇಲ್ಲದಿದ್ದರೆ ಅವರಿಗೆ ನಾನಾ ಕಂಡ ಕಂಡ ಆಲೋಚನೆ ಹೇಗೆ ಬರುತ್ತೆ? ಬರಲ್ಲ. ದೇವರಿದ್ದಕ್ಕೆ ಆಲೋಚನೆ ಬರ್ತಾ ಇದೆ. ಇದ್ದಷ್ಟು ಮಾತ್ರಕ್ಕೆ ದೇವರೊಬ್ಬರು ಇದ್ದಾನೆ ಎಂಬ ಎಚ್ಚರ ಬರ್ತಾ ಇದೆ ಅವರಿಗೆ? ಇಲ್ಲ. ಅವರ ಮನಸ್ಸಿನಲ್ಲಿ ದೇವರಿದ್ದಾರೆ, ಆದರೆ ದೇವರೊಬ್ಬರು ಇದ್ದಾರೆ ಎಂಬ ಎಚ್ಚರವೇ ಇದು ತಿರುಗ್ತಾ ಇದ್ದಾರೆ. ಹಾಗಾದರೆ ಮನಸ್ಸಿನಲ್ಲಿ ದೇವರಿದ್ದರೆ ಸಾಲದು, ಇನ್ನೇನು ಬೇಕು? ನಮ್ಮ ಮನಸ್ಸಿಗೆ ಗೊತ್ತಾಗಬೇಕು ದೇವರಿದ್ದಾರೆ ಎಂಬುದು.
ನನ್ನೊಳಗೆ ಸ್ವಾಮಿ ಇದ್ದಾನೆ ಎಂಬ ಎಚ್ಚರ ಬರೋದದಲ್ಲ, ಆ ಎಚ್ಚರ ಕೊಡು ಮನಸ್ಸಿಗೆ ಬಾರ.
ಅದನ್ನೇ ಶ್ರೀಪಾದರಾಜರು ಕೇಳ್ತಾರೆ, ದಾಸರು ಕೇಳ್ತಾರೆ, ಬಾರೋ ಮನಕ್ಕೆ ಗೋವಿಂದ, ಬಾರೋ ಮನಕ್ಕೆ. ಯಾಕೆ ಅವರಿಗೆಲ್ಲ ಗೊತ್ತಿಲ್ಲ ಮನಸ್ಸಿನಲ್ಲಿ ದೇವರ ರೂಪ ಇದೆ ಮತ್ತು ಬಾ ಅಂತ ಯಾಕೆ ಕರೆದ್ರು. ನನ್ನ ಮನಸ್ಸಿನಲ್ಲಿ ನೀನಿದ್ರು ನನ್ನ ಮನಸ್ಸು ನಿನ್ನ ಕಡೆ ನೋಡತಾ ಇಲ್ಲ, ನಿನ್ನನ್ನು ನೋಡತಾ ಇಲ್ಲ, ಎಲ್ಲೋ ನೋಡತಾ ಇದೆ. ಅದಕ್ಕೆ ನಿನ್ನ ಎಚ್ಚರ ನನ್ನ ಮನಸ್ಸಿಗೆ ಕೊಟ್ಟು ಬಾರಯ್ಯ ಹರಿಯೇ. ಏಹಿ ಮಾನಸ ಮಂದಿರಾಂಗಣ ದೇಶಂ ಈಶಾ ನಮೋಸ್ತುತೆ. ಅವಾಗ ದೇವ ಅಂದ, ನೀನೇ ಚಿಂತನೆ ಮಾಡು, ನಿನ್ನ ಮನಸ್ಸಿನಲ್ಲಿ ನಾನಿದ್ದೇನೆ, ನೀನೇ ನಿನ್ನ ಮನಸ್ಸಿನಲ್ಲಿ ನಾನಿದ್ದೇನೆ ಅಂತ ಚಿಂತನೆ ಮಾಡಿಬಿಡು, ನನ್ನ ಯಾಕೆ ಕೇಳ್ತಾ ಇದೀಯ. ಅವಾಗ ಉತ್ತರ ಕೊಟ್ಟರು, ಈಶಾ ಅಂದ್ರೆ ಈ ಮನಸ್ಸಿಗೆ, ಈ ಮನಸ್ಸಿನಲ್ಲಿರುವವನು ನೀನೇ, ಈ ಮನಸ್ಸಿಗೆ ನಿನ್ನನ್ನು ತೋರುವವನು ನೀನೇನಯ್ಯ. ನನ್ನ ಮನಸ್ಸಿಗೆ ನಿನ್ನ ಪರಿಚಯ ಮಾಡಿಸಿ ನೀನೊಬ್ಬ ಒಳಗಿದ್ದೀಯ ಎಂಬ ಎಚ್ಚರ ಕೊಡಬೇಕಾದವ ನೀನೇ. ನೀನೇ ಕೊಡದಿದ್ರೆ ಈ ಮನಸ್ಸು ನಿನ್ನ ಕಡೆ ಬರಲ್ಲಯ್ಯ. ನಿನ್ನ ಕಡೆ ನನ್ನ ಮನಸ್ಸನ್ನ ಕರಕೊಂಡು ಹೋಗಬೇಕಾದವ ನೀನೇ. ಇದು ಮೇಲ್ನೋಟಕ್ಕೆ ವಾದದಂತೆ, ಚಿಕ್ಕ ವಿನೋದದಂತೆ ಕಾಣುತ್ತೆ. ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಪ್ರಶ್ನೆಗೂ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಎಷ್ಟು ಉತ್ತರ ಅಂದ್ರೆ ಆಳವಾದ ಉತ್ತರ ಕೊಡ್ತಾ ಇದ್ದಾರೆ. ಇದೇ ನಮ್ಮ ದೊಡ್ಡ ಪ್ರಶ್ನೆ ಅಲ್ವಾ? ದೊಡ್ಡ ಸಾಧನೆ ಮಾಡ್ತಾ ಇರ್ತೀವಿ ನಾವೆಲ್ಲ ಅಲ್ವಾ? ಚಾತುರ್ಮಾಸ್ಯ ಅದು ಇದು ಎಲ್ಲ ಮಾಡ್ತಾ ಇರ್ತೀವಿ. ಆದರೆ ಅರಣ್ಯಕಾಚಾರ ಕೇಳ್ತಾ ಇದ್ದಾರೆ, ನಿಜವಾಗೂ ಸಾಧನೆ ಮಾಡ್ತಾ ಇದ್ದೀರಾ? ಹೌದು ಅಂತೀವಿ. ಅವಾಗ ಹೇಳ್ತಾರೆ, ಸಾಧನೆ ಅಂದ್ರೆ ಏನು ಅಂತ ಕೇಳಿದ್ರು. ಏ ಎಲ್ಲ ಮಾಡ್ತಾ ಇದೀವಿ, ಹೊಡೆದಾಕ್ತಾ ಇದೀವಿ, ಬೇಕಾದಷ್ಟೆಲ್ಲ ಆಗ್ತಾ ಇದೆ. ಅವಾಗ ಅಂದ್ರು, ಸಾಧನೆಯ ಲಕ್ಷಣ ಏನು ಗೊತ್ತಾ? ಏನಕೇನ ನಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ ಚರಣಜ್ಜಯೋ ಇದಮೇವ ಸಾಧನ ಮೀರಿತಂ. ಅದು ಯಾವುದೇ ನೆಪ ಆಗಲಿ, ನಮ್ಮ ಮನಸ್ಸು ಬದುಕಿದಷ್ಟು ಕಾಲ ಪ್ರತಿಯೊಂದು ಕ್ಷಣ ಆದರ ಪೂರ್ವಕ ಶ್ರೀಹರಿಯ ಪಾದಾರವಿಂದದಲ್ಲಿ ಇಡುವುದೇ ಸಾಧನೆ. ಅದಾಗ್ತಾ ಇದೆಯಾ ಅಂತ ಅರಣ್ಯಕಾಚಾರ ಕೇಳ್ತಾರೆ. ಹೌದಾ? ಬೆಳಗ್ಗೆಯಿಂದ ಸಂಜೆ ಪರ್ಯಂತ 15 ಗಂಟೆ 16 ಗಂಟೆ ಸಾಧನೆ ಮಾಡಿಬಿಟ್ಟಿವಿ ಅಂತ ನಮಗೆ ನಾವೇ ಸಂತೋಷ ಪಡ್ತಾ ಇರ್ತೀವಿ. ಹೌದಾ? ಬೆಳಿಗ್ಗೆದ್ದೆ, ಸ್ನಾನ ಮಾಡಿದೆ, ಗುರುಮಂತ್ರ ಮಾಡಿದೆ, ಅದು ಮಾಡಿದೆ, ಸುಳಾದಿ ಹೇಳಿದೆ, ಇದು ಮಾಡಿದೆ, ಅದು ಮಾಡಿದೆ. ಎಸ್, ವೆರಿ ಗುಡ್. ನಮಗೆ ನಾವು 100 ಗೆ 110 ಮಾರ್ಕ್ ಕೊಡ್ತಾ ಇರ್ತೀವಿ ಒಳಗೆ ಅಲ್ವಾ? ಆದರೆ ಒಂದು ಸಲ ನೋಡಿಕೊಳ್ಳಿ, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಮಾಡಿದ ಸಾಧನೆಯಲ್ಲಿ ದೇವರಲ್ಲಿ ಮನಸ್ಸು ಎಷ್ಟು ಹೊತ್ತು ನಿಂತಿತ್ತು? ನನಗಂತೂ ಇಲ್ಲಪ್ಪ, ನನಗೆ ಪ್ರವಚನ ಕಾಲದಲ್ಲಿ ಚೂರು ಇಲ್ಲಂತೆ. ಆ ದೇವರ ಮುಂದೆ ಕೂತಾಗ, ಈಗಂತೂ ನನಗೆ ಆ ದೇವರ ಪೂಜೆ ಅಂದ್ರೆ ಆಟ ಆಡೋದೇ ಕಾಣಿಸ್ತಾ ಇದೆ. ಬರೀ ಆ ತಂಬಿಗೆ ಹೀಗನ್ನು ಇದು ಹಾಗನ್ನು ಆ ಮೇಲೆ ಗಂಧ ಹಾಕು ಇದೇ ಕಾಣಿಸ್ತಾ ಇದೆ. ಮುಂದೆ 4-5 ಗಂಟೆ ದೇವರ ಪೂಜೆ ಮಾಡ್ತಾ ಇದೆ. ಇವಾಗ ನೋಡ್ತಾ ಇದ್ರೆ ಅಯ್ಯೋ, ಈ ಒಂದು ಪ್ರವಚನ ಪಾಠದಲ್ಲಿ ದೇವರಲ್ಲಿ ಇಟ್ಟಷ್ಟು ಮನ ಅಲ್ಲಿ ಬರ್ತಾ ಇಲ್ಲ. ಏನು ಮಾಡ್ಲಿಕ್ಕೋದು ಜಂಪಾಗಿ ಹೋಗ್ತಾ ಇದೆ, ಎಲ್ಲಿಗೋ ಹೋಗ್ತಾ ಇರುತ್ತೆ. ಮತ್ತೆ ಪೂಜೆ ಅಂದ್ರೆ ಯಾವುದು? ಮನಸ್ಸು ದೇವರಲ್ಲಿಡೋದೇ ಪೂಜಾ ಅಂದರೆ, ಆ ಪೂಜಾ ಮನಸ್ಸಿಡೋದಾದರೆ ನಾವು ಮಾಡಿದ ಕರ್ಮಾನುಷ್ಠಾನದಲ್ಲಿ ಬರ್ತಾ ಇದೆಯಾ? ಬರ್ತಾ ಇಲ್ಲ. ಹಾಗಂತ ಬಿಡ್ಲಿಕ್ಕೆ ಹೋಗ್ಬೇಡಿ, ಆ ಕರ್ಮಾನುಷ್ಠಾನ ಮಾಡಿಯೇ ಮಾಡಬೇಕು. ನೀವು ಮಾಡ್ತಾ ಇರೋ ಕರ್ಮಾನುಷ್ಠಾನ ಎಲ್ಲ ಸರಿಯಾಗತ್ತೆ, ವೇದೋಕ್ತ ಕರ್ಮಾನುಷ್ಠಾನ ಮಾಡಲೇಬೇಕು. ಆಚಾರಹೀನ ನಪುರಂತಿ ವೇದ, ಯಾವ ವೇದಗಳು ಕೂಡ ಆಚಾರ ಇಲ್ಲದಿದ್ದರೆ ಅವರನ್ನು ಬುಟ್ಟಲ್ಲ ಅಂತ ಹೇಳ್ತಾರೆ. ಆದರೆ ಆಚಾರದ ಹೆಸರಿನಲ್ಲಿ ನಾವು ಮಾಡುವ ತಂತೆಲ್ಲ ದೇವರ ನೆನಪಿಲ್ಲದೆ ಆಗಿ ಹೋದರೆ ಶ್ರಮಯೇವ ಹಿ ಕೇವಲ ವಡಾಶ್ರವ ಆಗುತ್ತೆ ಅಂತ ಭಾಗವತ ಹೇಳ್ತಾ ಇದೆ. ಹಾಗಾದರೆ ಎಚ್ಚರದಿಂದ ಪ್ರತಿಯೊಂದು ಕೆಲಸ ಆಗುವಾಗ ಭಗವಂತನನ್ನು ನೆನೆಯುತ್ತಾ ಹೋದರೆ ಅದು ವಿಶೇಷವಾದ ಸಾಧನೆ ಆಗುತ್ತೆ. ತಾತ್ಪರ್ಯ, ದೇವರಲ್ಲಿ ಮನಸ್ಸಿಡಬೇಕು. ಗೊತ್ತಾಯ್ತಪ್ಪ, ಇವತ್ತಿನ ದೇವರಲ್ಲಿ ಮನಸ್ಸಿಡೋಣ ಅಂತ ಹೋದರೆ ಬರಲ್ಲ ನೋಡಿ, ಕೋತಿ ಅಂತ ಹೋಗ್ತಾ ಇರುತ್ತೆ. ಮೊದಲೇ ಕೋತಿ ಕೊಚ್ಚು ಹಿಡಿದಿದೆ, ದೇವ ಪಡೆದಿದೆ, ಚೇಳು ಕಡಿದಿದೆ, ಹೆಂಡ ಕೊಡದಿದೆ, ಇನ್ನೇನು ಹೇಳಬೇಕು?
ಹೌದು. ಅದಾದರೂ ಆಸೆ ನಮ್ಮ ಮನಸ್ಸಿನ ಅಧ್ವಾನ
ಅದಕ್ಕೆ ಇದನ್ನು ದೇವರ ಕಡೆ ಕಳಿಸಬೇಕಾದರೆ ನಮಗಾಗಲ್ಲ, ಅವನೇ ಸೆಳ್ಕೋಬೇಕು. ಅದಕ್ಕೆ ದೇವರ ಶರಣಾಗತರಾಗಿ ಅದು ಹೇಳಿಕೊಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಪ್ರಧಾನವಾದ ಸಾಧನೆ ದೇವರಲ್ಲಿ ಮನಸ್ಸಿಡುವುದು ಬೇಕಾದರೆ ಅವನ ಪಾದಕ್ಕೆ ಶರಣಾಗತರಾಗಿ ಅವನೇ ನಿಮ್ಮ ಮನಸ್ಸನ್ನು ತನ್ನ ಪಾದದಲ್ಲಿ ಕಟ್ಟಿ ಹಾಕಿಬಿಡುತ್ತಾನೆ. ಆ ಸೂತ್ರ ನಾವು ಹೇಳಿಕೊಡುತ್ತಾ ಇದ್ದೇವೆ ಇಲ್ಲಿ ಅಂತ ಅದ್ಭುತವಾದ ಜೀವನದ ಸಾಧನೆಯ ಸಾರ ಸರ್ವಸ್ವವನ್ನೆಲ್ಲ ಒಳ್ಳೆ ರಸಗುಳಿಗೆಯಂತೆ ಮಾಡಿಕೊಡ್ತಾ ಇದ್ದಾರೆ. ಹೇ ಚಿಕ್ಕ ಮಕ್ಕಳಿಗೆ ಜೇನು ಕೊಟ್ಟರೆ ಗುಳಕ್ಕಂತ ನುಂಗಿ ಬಿಡ್ತಾರೆ, ಆ ಥರ ಪಡ್ತಾ ಇದ್ದಾರೆ. ಅದನ್ನು ಮುಂದೆ 21ನೇ ತಾರೀಕು ಸೇರಿದಾಗ ನೋಡೋಣ. 3 ದಿವಸಗಳ ಕಾಲ ಹಾಲಿಡೇ ಕೊಟ್ಟಿದ್ದಾರೆ, 2 ಅವರು ಕೊಟ್ಟಿದ್ದಾರೆ, 1 ನಾನು ಕೊಟ್ಟಿದ್ದೇನೆ. ಶ್ರೀಕೃಷ್ಣ ಅರ್ಪಣ
ಮತ್ತೆ ಸ್ವಾಮಿ ಆಗುತ್ತೆ.